ಸಣ್ಣ ಮಗು ತಾನೇ ಏನಾಗ್ತದೆ, ಸಂತುಷ್ಟ ಆಗ್ತದೆ. ನನ್ನ ಮಗನಿಗೇನು ಸಂತುಷ್ಟಿ ಪಡಿಸಿದ ಅಂತೇಳಿ ಆ ದೊಡ್ಡ ಶ್ರೀಮಂತನು ಕೂಡ ತನ್ನಿಡ್ತಾನೆ, ಸಂತುಷ್ಟಿಗೊಳ್ತಾನೆ. ಅದೇ ರೀತಿ ಭಗವಂತ ಇಡೀ ವಿಶ್ವಕ್ಕೇನೆ ನಾಯಕ, ಅಖಿಲ ಕೋಟಿ ಅಖಿಲ ಬ್ರಹ್ಮಾಂಡಗಳಿಗೆ ನಾಯಕ, ಅನಂತ ಕೋಟಿ ಬ್ರಹ್ಮಾಂಡಗಳಿಗೆ. ಒಂದು ಒಂದು ಪೃಥ್ವಿ ಇದೆ ಅಷ್ಟು ದೊಡ್ಡದು. ಈ ರೀತಿ ಒಂದೊಂದು ಬ್ರಹ್ಮಾಂಡದಲ್ಲಿ ಅನಂತ ಗ್ರಹಗಳಿವೆ. ಅಂತ ಅನಂತ ಕೋಟಿ ಬ್ರಹ್ಮಾಂಡಗಳಿಗೆ ಅವನು ದೇವರು, ಅವನು ನಾಯಕ. ಮತ್ತು ಅಂಥ ವ್ಯಕ್ತಿಗೆ ನಾವು ಕೊಡಬಲ್ಲ, ನಾವು ಅವನಿಗೇನು ಮಗಿನ ಕೊಡ್ಲಿಕ್ಕೆ ಸಾಧ್ಯತೆ ಹೌದಲ್ಲ. ಜಾಸ್ತಿ ನಾವು ಅವನಿಗೇನು ಕೊಟ್ಟು ನಾವು ಸಂತುಷ್ಟಿ ಪಡಿಸೋದು ಕಠಿಣ. ಆದ್ದರಿಂದ ನಾವು ಯಾವಾಗ ಗುರುವಿನ ಕೃಷ್ಣನ ಪ್ರತಿನಿಧಿ ಏನಿದ್ದಾನಲ್ಲ ಅಥವಾ ಭಕ್ತ, ಅವನನ್ನು ಸಂತುಷ್ಟಿ ಯಾವಾಗ ನಾವು ಪಡಿಸ್ತೀವಿ ಅವಾಗ ಏನಾಗ್ತದೆ, ಭಗವಂತ ತನ್ನಷ್ಟಿದ್ದಾನೆ ಸಂತುಷ್ಟಿ. ಆದ್ದರಿಂದ ಯಾವ ರೀತಿ ಕೃಷ್ಣನಿಗೆ ನಾವು ಸಂತುಷ್ಟಿ ಪಡಿಸ್ಬೇಕಂದ್ರೆ ಬಹಳ ನೀವು ಶುದ್ಧತೆ ಬೇಕು, ಆಮೇಲೆ ನಿಮ್ಮಲ್ಲಿ ಆ ಪರಿಣಿತಿ ಇರಬೇಕು, ಆ ನಂತರ ಶುದ್ಧ ಭಕ್ತಿ ಇರಬೇಕು, ಆವಾಗ ಕೃಷ್ಣ ಸಂತುಷ್ಟಿಗೊಳ್ತಾನೆ. ಆದರೆ ಭಗವಂತನ ಭಕ್ತರನ್ನು ಸಂತುಷ್ಟಿಪಡಿಸಲಿಕ್ಕೆ ಇದರದ್ದೇನು ಜಾಸ್ತಿ ಅವಶ್ಯಕತೆ ಬೀಳೋದಿಲ್ಲ. ಅವರೇನು ನಮ್ಗೆ ಕೆಲವೊಂದೇನು ಅಪೇಕ್ಷೆಗಳನ್ನು ಹೇಳ್ತಾರ, ಅದನ್ನು ನಾವು ತೃಪ್ತಿಪಡಿಸಿದ್ರೆ ಏನಾಗ್ತದೆ, ಗುರು ಸಂತುಷ್ಟ ಆಗ್ತಾನೆ. ಗುರು ಯಾವಾಗ ಸಂತುಷ್ಟ ಆಗ್ತಾನೆ ಅವಾಗ ಕೃಷ್ಣ ತನ್ನಷ್ಟು ತಾನೇ ಸಂತುಷ್ಟ ಆಗ್ತಾನೆ. ಆದ್ದರಿಂದ ಭಕ್ತಿವೇದಂತ ಸ್ವಾಮಿ ಪ್ರಭುಪಾದರು ಅವ್ರ ಚಿತ್ರ ಇಲ್ಲಿ ನೋಡ್ತೀರಿ ನೀವು, ಇವರು ಇಸ್ಕಾನನ್ನು ಸ್ಥಾಪನೆ ಮಾಡಿದ್ದಾರೆ 1966 1966 ನ್ಯೂಯಾರ್ಕ್ ಶಹರದಲ್ಲಿ ಅಮೇರಿಕದಲ್ಲಿ ಇಸ್ಕಾನ್ ಸ್ಥಾಪನೆ ಮಾಡಿದರು. ಅವ್ರು ಹೇಳ್ತಾ ಇದ್ದರು, ಅವ್ರೇನು ಹೇಳ್ತಾ ಇದ್ರು, ನನ್ನನ್ನು ಸಂತುಷ್ಟಿಪಡಿಸ್ಬೇಕಂದ್ರೆ ನೀವೇನು ಮಾಡಬೇಕು, ಪುಸ್ತಕ ವಿತರಣೆ ಮಾಡಬೇಕು ಅಂತ ಹೇಳಿದ್ರು. ಯಾಕೆ ಪುಸ್ತಕ ವಿತರಣೆ ಮಾಡಬೇಕು, ಯಾಕಂದ್ರೆ ಯಾವಾಗ ನಾವು ಜ್ಞಾನ ನಮ್ಮ ಹತ್ರ ಇರ್ತದೆ ಅಲ್ಲಿ ಅಂಧಕಾರ ಇಲ್ಲ, ಹೌದಲ್ಲ. ಈಗ ಇಲ್ಲೇ ಮಧ್ಯಾಹ್ನದ ಸೂರ್ಯ ಇವಾಗ ಮೇಲೆ ತಲೆ ಮೇಲಿದ್ದಾನೆ, ಹಿಂಗಾಗಿ ನಮ್ಗೆ ಎಲ್ಲಿ ಇಲ್ಲೇ ಕರೆಂಟಿಂದ ಅಥವಾ ಲೈಟಿನ ಅವಶ್ಯಕತೆ ಬೀಳೋದಿಲ್ಲ, ಯಾಕೆ ಸೂರ್ಯ ಇದೆ. ಆದ್ರೆ ರಾತ್ರಿ 12 ಗಂಟೆಗೆ ಕತ್ಲಿರ್ತದಲ್ಲ, ಆ ಕತ್ತಲದೊಳಗೆ ಯಾರಾದರೂ ನಾವು ಮನೆ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಸಾಧ್ಯವೇ, ವಿಚಾರ ಮಾಡ್ತೀವಿ ನಾವು, ಹತ್ತು ಸಲ ವಿಚಾರ, ಯಾಕಂದ್ರೆ ಕತ್ಲಿದ್ದ ಎಲ್ಲಿ ಹೋಗಿ ಬಿದ್ದರೆ ಏನಾಗ್ತಿ. ಅದೇ ರೀತಿ ಎಲ್ಲಿ ಜ್ಞಾನ ಇಲ್ಲೋ ಅಲ್ಲಿ ಅಂಧಕಾರ ಇದೆ, ಆದರೆ ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಬೆಳಕಿದೆ. ಅಂದರೆ ಜ್ಞಾನಕ್ಕೆ ಮತ್ತು ಬೆಳಕಕ್ಕೆ ಏನೇ ಸಾಮ್ಯತೆ ಇದೆ, ಅಂಧಕಾರಕ್ಕೆ ಮತ್ತು ಕತ್ತಲಿಗೆ ಸಾಮ್ಯತೆ ಇದೆ. ಆದ್ದರಿಂದ ಮೊನ್ನೆ ಹೋದ ಸಲ ಕೆಲವು ಭಕ್ತರು ಪ್ರಶ್ನೆ ಕೇಳ್ತಾ ಇದ್ರು, ಈಗ ಜಗತ್ತಿನಲ್ಲಿ ವಿಶೇಷವಾಗಿ ಭಾರತದಲ್ಲಿ ದಿಲ್ಲಿ ಒಳಗೆ ಏನು ಮೊನ್ನೆ ಆಗಬಾರ್ದು ಆಯ್ತಲ್ಲ, ಅದಕ್ಕೆಲ್ಲ ಭಾರತ ಬಂದನು ಮಾಡಿದ್ರಲ್ಲ, ಅದ್ರ ಸಲುವಾಗಿ ಭಾರತ ಬಂದನು ಆಯಿತು. ಮತ್ತಿಷ್ಟೆಲ್ಲ ಅನಾಹುತಗಳು ಆಗ್ತಾ ಇದ್ದಾವೆ, ಇದಕ್ಕೇನು ಕಾರಣ, ಯಾಕಂದರೆ ಜನರು ಅಜ್ಞಾನದಲ್ಲಿದ್ದಾರೆ. ಶಿವಾಜಿ ಮಹಾರಾಜ್ ಗೊತ್ತಲ್ಲ ನಿಮಗೆ, ಶಿವಾಜಿ ಮಹಾರಾಜ್ ಇಲ್ಲಿ ಶಿವಾಜಿ ಚೌಕ ಅದು. ಶಿವಾಜಿ ಮಹಾರಾಜ ಅವ ಎಷ್ಟು, ಕೇವಲ ಒಬ್ಬ ರಾಜ ಇರಲಿಲ್ಲ, ರಾಜರು ಸಾಕಷ್ಟು ಮಂದಿ ಆಗಿ ಹೋಗಿದ್ದಾರೆ ಈ ಜಗತ್ತಿನಲ್ಲಿ. ಆದ್ರೆ ಅಂಥ ಒಬ್ಬ ಉದಾತ್ತ ಒಬ್ಬ ಚರಿತ್ರೆಯುಳ್ಳಂಥ ಒಬ್ಬ ವ್ಯಕ್ತಿ ಅಥವಾ ರಾಜ ಆಗಿರೋದು ಭಾಳ ಕಠಿಣ ಕಡಿಮೆ ಅದ. ಯಾಕಂದ್ರೆ ಒಂದ್ಸರಿ ಅವನು ಬೇರೆ ಬೇರೆ ಎಲ್ಲ ಪ್ರಾಂತದಲ್ಲಿ ಹೋಗಿ ಅವನು ಜಯಿಸ್ತಾ ಇದ್ದ ರಾಜರಿಗೆ, ಅವನು ಗೆಲ್ದು ಅವನ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ತಾ ಇರುವಾಗ ಒಂದ್ಸರಿ ಏನಾಯ್ತು, ಆ ಒಂದು ಸಾಮ್ರಾಜ್ಯಕ್ಕೆ ಹೋಗಿ ಅದನ್ನು ಕೋಟೆಯನ್ನು ಅವ ವಶಪಡಿಸ್ಕೊಂಡ. ಆ ಸಮಯದಲ್ಲಿ ಒಬ್ಬ ಅವನು ಸೈನಿಕ ಬಂದ, ಸೈನಿಕ ಬಂದು ಅವನಿಗೆ ಹೇಳಿದ, ನಿಮ್ಮ ಸಲುವಾಗಿ ಒಂದು ನಾನು ಬಹುಮಾನ ತಂದಿದ್ದೀನಿ, ಪಾರಿತೋಷಕ. ಏನು ತಂದಿದ್ದೀನಿ, ಇಲ್ಲ ನೀವು ವೇಟ್ ಮಾಡಿರಿ ತರ್ತೀನಿ ಅಂತಂದು. ಅವಾಗ ರಾಜ ಅಲ್ಲೇ ಕುಟ್ಕೊಂಡಿದ್ದಾನೆ, ಅವಾಗ ಇವನು ಕರ್ಕೊಂಡು ಬರ್ತಾನೆ, ಒಬ್ಬ ಹೆಣ್ಮಗಳಿಗೆ ಕರ್ಕೊಂಡು ಬರ್ತಾನೆ. ಅವಂದ ಇವಳು ನಿಮಗೇನು, ಇವಳು ಬಹುಮಾನವಾಗಿ ನಾ ಸೇನಾಧಿಪತಿ ಇದ್ದೀನಿ, ನಮ್ಮ ಸೈನ್ಯದ ಪರವಾಗಿ ನಿಮಗೆ ನಾವು ಇದನ್ನ ಕಾಣಿಕೆ ಕೊಡ್ತಾ ಇದ್ದೀವಿ. ಅವಂದ ಆ ಹೆಣ್ಮಗಳಿಗೆ ಕೇಳಿದೆ ನೀನು ಯಾರು, ಇವರೆಲ್ಲ ಹೇಳಿದೆ ಹಿಂಗೆ ನಾನು ಈ ಮನೆಯಲ್ಲಿ ಇರ್ತಿದ್ದೆ, ಇವರೆಲ್ಲ ನಾನು ಹಿಡ್ಕೊಂಡು ಬಂದಿದ್ದೀನಿ ನಿಮ್ಗೆ ಕೊಡ್ತಾ ಇದ್ದೆ. ಆಮೇಲೆ ಶಿವಾಜಿ ಮಹಾರಾಜ್ ಹೇಳ್ತಾನೆ ಅವಳಿಗೆ, ನಾನು ಒಂದು ವೇಳೆ ನಿನ್ನ ತಾಯಿ ನಿನ್ನ ಹೊಟ್ಟೆಯಲ್ಲಿ ನಾನು ಹುಟ್ಟಿದ್ರೆ ನನಗೆ ನಿನ್ನ ರೀತಿಯೇ ಸುಂದರವಾದ ನನಗೆ ಶರೀರ ಸಿಗ್ತಾ ಇತ್ತು. ಆದರೆ ನನಗೆ ನಿನ್ನ ಮಗುವಾಗಿ ಹುಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಮುಂದಿನ ಜನ್ಮ ಅನ್ನೋದೊಂದು ಇತ್ತಂದರೆ ನಾನೇನಾಗಿ ಹುಡ್ತೀನಿ, ನಿನ್ನ ಮಗಾಗಿ ಹುಡ್ತೀನಿ. ಆದ್ದರಿಂದ ನೀನು ಅತ್ತಿಂದ ನನಗೆ ಪೂಜೆಗಳು, ನನಗೆ ತಾಯಿ ಸಮಾನ ಅಂತಂದು ಹೇಳಿ ಅವಳಿಗೆ ಏನು ಮಾಡ್ದ, ಒಂದು ಅವಳಿಗೆ ಅವನೇ ಪಾರಿತೋಷ ಕೊಟ್ಟ, ಉಲ್ಟ ಕೊಟ್ಟು ಆಮೇಲೆ ಇವ್ರೇನು ಸೈನಿಕರು ಏನಿದ್ರಲ್ಲ ಅವರಿಗೆಲ್ಲ ಜೋರಾಗಿ ಅವನು ದಬಾಯಿಸಿದ, ನೀವು ಬುದ್ಧಿ ಅನ್ನೋದು ಐತಿಲ್ಲ. ಯಾಕಂದ್ರೆ ನಮ್ಮ ಚಾಣಕ್ಯ ಪಂಡಿತ ಏನು ಹೇಳ್ತಾನ, ಮಾತೃವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಟ್ರವತ್ ಆತ್ಮವತ್ ಸರ್ವಬಲೇಶು ಯಶ್ವತಿ ಸ ಪಂಡಿತ. ಪಂಡಿತ ಅಂದ್ರೆ ಯಾರು, ಅಥವಾ ವಿದ್ವಾಂಸ, ಅಥವಾ ಒಬ್ಬ ಒಟ್ಟ ಒಬ್ಬ ಸಜ್ಜನ ಅಥವಾ ಸುಸಂಸ್ಕೃತ. ಯಾರು ಒಂದು ಉದ್ದನ ಡಿಗ್ರಿ ಇದ್ರೆ ಅವನು ಸಂಸ್ಕೃತ ಆಗ ಅವನಿಗೆ ಸಜ್ಜನ ಅಂತ ಹೇಳಕ್ಕಾಗೋದಿಲ್ಲ. ಅಥವಾ ಅವನ ಹತ್ರ ಒಂದು ಸಾಕಷ್ಟು ಸಂಪತ್ತಿದೆ ಅಂತ ಹೇಳಿ ಅವನು ಸಂಸ್ಕೃತ, ಅವನಿಗೆ ಒಬ್ಬ ಒಳ್ಳೆ ಸಜ್ಜನ ಒಬ್ಬ ಸುಸಂಸ್ಕೃತ ಅಥವಾ ಸಿವಿಲೈಸ್ಡ್ ಮ್ಯಾನ್ ಅಂತಂದು ಹೇಳಕ್ಕಾಗೋದಿಲ್ಲ. ಆತ್ಮವತ್ ಪಾರದಾರೇಶು, ಅದೇ ಮಾತೃವತ್ ಪಾರದಾರೇಶು, ಅದು ಇತರೆ ಎಲ್ಲ ಹೆಣ್ಮಕ್ಕಳನ್ನ ಯಾವ ರೀತಿ ಕಾಣ್ಬೇಕವ, ಮಾತೃವತ್ ತಾಯಿ ರೀತಿ ಕಾಣ್ಬೇಕು. ಸ್ವಂತ ಪತ್ನಿಯನ್ನು ಬಿಟ್ಟು ಉಳಿದ ಎಲ್ಲ ಸ್ತ್ರೀಯರನ್ನು ತಾಯಿ ರೂಪದಲ್ಲಿ ನೋಡ್ಬೇಕು. ಆತ್ಮವತ್ ಸರ್ವಮನ್ಯೇಶು ಅಂದ್ರೆ ಎಲ್ಲ ಜೀವಿಗಳನ್ನ ತನ್ನ ರೀತಿಯನ್ನ, ನಾವು ಇನ್ನೊಬ್ಬರಿಗೆ ನಾವು ಕಷ್ಟ ಕೊಟ್ರೆ ಆ ಕಷ್ಟ ನಮಗ್ ಬರ್ತದೆ, ಯಾವುದೇ ಪ್ರಾಣಿಗೆ ನಾವು ಕಷ್ಟ ಕೊಟ್ರೆ ಆ ಕಷ್ಟ ನಮಗ್ ಬರ್ತದೆ. ಮತ್ತು ಪರದ್ರವ್ಯಷ್ಟು ಲೋಷ್ಟ್ರವತ್, ಇತರೆಯವ್ರ ಏನು ಹಣ ಇದೆಯಲ್ಲ, ಇತರೆಯವ್ರ ಸಂಪತ್ತು ಏನಿದೆಯಲ್ಲ, ಅದನ್ನು ನಾವು ಯಾವ ರೀತಿ ನೋಡ್ಬೇಕು, ಕಸದ ರೀತಿಯಲ್ಲಿ ನೋಡ್ಬೇಕಂತ. ಕಸ ನಾವು ತಂದು ನಮ್ಮ ಮನೆಯೊಳಗೆ ಇಟ್ಕೊಳೋದು, ಮನೆಯೊಳಗೆ ಇಟ್ಕೊಡ್ತೀವ. ಆದ್ದರಿಂದ ಇನ್ನೊಬ್ಬರ ಸಂಪತ್ತನ್ನು ನಾವು ತಂದು ನಾವು ಅದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ, ಪರದ್ರವ್ಯಷ್ಟು ಲೋಷ್ಟ್ರವತ್, ಇತರರ ದ್ರವ್ಯ ಏನಿದೆ ಅಲ್ಲ ಅದು ಲೋಷ್ಟ್ರ ಅರ್ಥಾತ್ ಕಸದ ರೀತಿ. ಯಾ ಪಶ್ಯತಿ ಸ ಪಂಡಿತ, ಈ ರೀತಿ ಯಾವ ವ್ಯಕ್ತಿ ವಿಚಾರ ಮಾಡ್ತಾನೆ ಅವನು ಪಂಡಿತ, ಅಥವಾ ಅವನು ಒಬ್ಬ ಒಳ್ಳೆ ವ್ಯಕ್ತಿ, ಅವನು ಸಜ್ಜನ ಅಂತಂದು ಚಾಣಕ್ಯ ಪಂಡಿತ ಹೇಳಿದ. ಆದ್ರಿಂದ ಇಲ್ಲಿ ಇವರೇನು ಹೇಳ್ತಾರ, ಶಿವಾಜಿ ಮಹಾರಾಜ್ ನಮ್ಮ ತಮ್ಮ ಇವರೇನು ಸೈನಿಕರಿಗೆ ಅವರು ಉಪದೇಶ ಕೊಟ್ಟರು. ಇದು ನಮ್ಮ ಪರಂಪರೆ, ಇದು ಭಾರತೀಯ ಪರಂಪರೆ ಅಥವಾ ಇದು ವೈದಿಕ ಸಂಸ್ಕೃತಿ. ಈ ಸಂಸ್ಕೃತಿ ಒಳಗೆ ನಾವು ಈ ಭಾರತದಲ್ಲಿ ನಾವು ಹುಟ್ಟಿದ್ದೀವಿ. ನಾನು ಭಾರತೀಯ ರಾಜ, ನಾನು ಗೋಬ್ರಾಹ್ಮಣ ಪರಿಪಾಲಕ, ಅವ್ರಿಗೊಬ್ಬರು ರಾಜ, ಅವ್ರಿಗೊಬ್ಬ ಗುರುಗಳಿದ್ದರು, ತುಕಾರಾಮ್ ಮಹಾರಾಜರು ಮತ್ತು ರಾಮದಾಸ್ ಅಂತದ್ದು ಇಬ್ಬರು ಅವ್ರಿಗೆ ಗುರುಗಳಿದ್ದರು ಹೇಳ್ದ. ಮತ್ತು ಅವನು ಕೂಡ ವಿಠಲನ ಭಕ್ತ ಇದ್ದ, ತುಕಾರಾಮ ಯಾರು ಶಿವಾಜಿ ಮಹಾರಾಜ್, ಮತ್ತು ಭವಾನಿ ಕೂಡ ಭಕ್ತ ಇದ್ದ, ಅರ್ಥಾತ್ ಪಾರ್ವತಿ. ಈ ರೀತಿ ಭಾರತದಲ್ಲಿ ಹುಟ್ಟಿ ನೀವು ಈ ರೀತಿ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಅಂತಂದು ಅವರಿಗೆ ಪ್ರಶ್ನೆ ಕೇಳಿ ಅವರಿಗೆ ತಪ್ಪನ್ನು ತಿದ್ದಿ ಹೇಳಿದ. ಅದು ರಾಜನ ಕೆಲಸ. ಯಾಕಂದ್ರೆ ರಾಜನಿಗೆ ಒಬ್ಬ ಗುರು ಇದ್ದ ಯಾರು, ತುಕಾರಾಮ್ ಮಹಾರಾಜ್, ರಾಮದಾಸ್ ಮಹಾರಾಜ್ ಅಂತಂದು ಗುರುಗಳಿದ್ರು. ಅವರು ಗ್ರಂಥಗಳನ್ನು ಓದಿ ಯಥಾರೀತಿ ಅದರ ಸಾರವನ್ನು ತಿಳಿಸಿ ಹೇಳ್ತಾ ಇದ್ರು. ಹೀಗಾಗಿ ಆಗಿನ ರಾಜರಿಗೂ ಏನಿತ್ತು, ಒಂದು ಆಧ್ಯಾತ್ಮಿಕ ಜ್ಞಾನ ಉಂಟಾಗಿತ್ತು. ಆದ್ದರಿಂದ ಎಲ್ಲ ಪ್ರಜೆಗಳಿಗೂ ಸೈನಿಕರಿಗೂ ಅವರು ಆ ರೀತಿ ಜ್ಞಾನವನ್ನು ಕೊಡ್ತಾ ಇದ್ರು. ಆದ್ದರಿಂದ ಈ ಜಗತ್ತಿನಲ್ಲಿ ಅಥವಾ ಯಾವುದೇ ದೇಶದಲ್ಲಿ ಏನಾದರೂ ಸಮಸ್ಯೆ ಉಂಟಾಗಿದೆ ಅಂದರೆ ಅದಕ್ಕೇನು ಕಾರಣ, ಅಜ್ಞಾನವೇ ಕಾರಣ. ಅಜ್ಞಾನವನ್ನು ಎಲ್ಲಿವರೆಗೂ ನಾವು ಹೊಡೆದೋಡಿಸೋದಿಲ್ಲ, ಎಲ್ಲಿ ಕೇವಲ ಭಾರತ್ ಬಂದ್ ಮಾಡಿದ್ರೆ ಇದು ಸಮಸ್ಯೆಗಳು ಬಂದಾಗೋದಿಲ್ಲ. ಭಾರತ್ ಬಂದ್ ಆಗ್ತಿತ್ತು ಒಂದು ದಿವಸ, ಆದರೆ ಸಮಸ್ಯೆಗಳು ಬಂದಾಗೋದಿಲ್ಲ. ಯಾಕಂದ್ರೆ ಜನರಿಗೆ ನೀವು ಎಂದೂ ತಿಳಿಸಿ ಹೇಳಲೇ ಇಲ್ಲ. ಆದ್ದರಿಂದ ಎಲ್ಲಿವರೆಗೂ ನಾವು ಜನರನ್ನ ಕೇವಲ ಅವರಿಗೆ ಜ್ಞಾನವನ್ನು ಕೊಡದೇ ಇಲ್ಲ, ನಾವು ಹಿಂಗಾಗಬಾರ್ದಾಗಿತ್ತು, ಆಮೇಲೆ ಕೋರ್ಟ್ನೊಳಗೆ ಹೋಗಿ ಅವ್ರಿಗೆ ಕಟ್ಲೆ ನಡೆಸೋದು, ಆನಂತರ ಅವರಿಗೆ ನೀವು ಹಣ ಕೊಡಿಸೋದು, ಅದೆಲ್ಲ ಮಾಡ್ರಿ, ಅದೇನು ತಪ್ಪೇನಲ್ಲ. ಆದರೆ ಮುಂದೆ ಹಿಂಗೆ ಆಗಬಾರ್ದಪ್ಪ ಅನ್ನೋದಕ್ಕೆ ಏನಾದರೂ ಒಂದು ನಿರ್ಧಾರ ತಗೋಬೇಕು. ಅದೇನು, ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಡಬೇಕು. ಯಾಕಂದ್ರೆ ಇದು ವೈದಿಕ ಸಂಸ್ಕೃತಿ ಒಳಗೆ ಇದೆಲ್ಲ ಜ್ಞಾನ ಇದೆ. ಅಂದ್ರೆ ಸಾಮಾನ್ಯ ಆಗಿನ ಕಾಲದೊಳಗೆ ಸಾಮಾನ್ಯ ಒಬ್ಬ ರಾಜ ಕೂಡ ಈ ರೀತಿ ವರ್ತನೆ ಮಾಡ್ತಾ ಇದ್ದ, ಒಬ್ಬ ರಾಜ. ಆವಾಗ ಸಾಕಷ್ಟು ಮಂದಿ ರಾಜರಿತ್ತು. ಮತ್ತು ಹಂಗಿರುವಾಗ ಇಡೀ ಈಗ ನಮ್ಮ ಭಾರತಕ್ಕೆ ಒಬ್ಬನೇ ರಾಜ ಇದ್ದಾನೆ ಅಥವಾ ಪ್ರಧಾನಮಂತ್ರಿ ಇದ್ದಾನೆ ಮೊದಲು. ಮತ್ತು ಹಿಂಗಿರುವಾಗ ಮತ್ತು ಅವರು ಕೂಡ ಈ ಜ್ಞಾನವನ್ನು ಸ್ವೀಕಾರ ಮಾಡಿ ತಮ್ಮ ಪ್ರಜೆಗಳಿಗೆ ಹೇಳಿದರೆ ಅದರದ್ದು ಫಾಯ್ದ ಉಂಟಾಗ್ತದೆ, ಅದರದ್ದು ಲಾಭ ಉಂಟಾಗ್ತದೆ. ಆದ್ದರಿಂದ ಈ ಭಗವದ್ಗೀತೆ ಜ್ಞಾನ ಏನದಲ್ಲ, ಇದು ಅತ್ಯಂತ ಮುಖ್ಯವಾದದ್ದು. ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದವರು ಏನು ಮಾಡಿದರು, ತಮ್ಮ ಗುರುಗಳ ಆದೇಶದ ಮೇರೆಗೆ ಅವರು ಗ್ರಂಥಗಳನ್ನು ರಚನೆ ಮಾಡಿದರು. ಅವ್ರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಹೇಳಿದ. ಇವತ್ತಿನ ದಿವಸ ಅವ್ರದ್ದು ತಿರುಭಾವನ ನಾವು ಆಚರಣೆ ಮಾಡ್ತಾ ಇದ್ವಿ. ತಿರುಭಾವ ಅಂದ್ರೇನು? ಅವರು ಶರೀರ ತ್ಯಾಗ ಮಾಡಿದ ದಿವಸ ಹೇಳಿದ. ಅವರು ಹುಟ್ಟಿದ ದಿವಸಕ್ಕೆ ಆವಿರ್ಭಾವ ಅಂತೀವಿ, ಆಮೇಲೆ ಶರೀರ ತ್ಯಾಗ ಮಾಡಿದ್ದಕ್ಕೆ ತಿರುಭಾವ ಅಂತ. ಮತ್ತು ಎರಡು ದಿನಗಳು ಅತ್ಯಂತ ಪವಿತ್ರವಾದದ್ದು ಹೇಳಿದ. ಇದನ್ನು ನಾವು ಯಾವಾಗ ಆಚರಣೆ ಮಾಡಿ ಆ ಗುರುಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ, ಅವರ ಆಶೀರ್ವಾದ ನಮ್ಗೆ ಉಂಟಾಗ್ತದೆ, ಆವಾಗ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುಂದುವರಿತೀವಿ. ಆದ್ದರಿಂದ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಇವರೇನಿದಾರಲ್ಲ, ಇವರು ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಈ ಒಂದು ಆಜ್ಞೆಯನ್ನು ಕೊಟ್ಟಿದ್ರು, ಒಂದು ಇನ್ಸ್ಟ್ರಕ್ಷನ್. ಅದೇನು, ನೀವೇನು ಮಾಡ್ರಿ, ಈ ಭಗವದ್ಗೀತೆ ಜ್ಞಾನ ಏನದಲ್ಲ, ಸಂದೇಶವನ್ನು ಇಡೀ ವಿಶ್ವಕ್ಕೆ ನೀವು ಹಂಚಿರಿ ಅಂತಂದು ಹೇಳಿ ಜ್ಞಾನವನ್ನು ಅವರು ಆದೇಶವನ್ನು ಕೊಟ್ಟಿದ್ರು. ಅವರ ಆದೇಶದ ಮೇರೆಗೆ ಭಕ್ತಿ ವೇದಾಂತ ಸ್ವಾಮಿ ಅವರು ಏನು ಮಾಡಿದರು, ವಯಸ್ಸಿನ 70ನೇ ವರ್ಷದಲ್ಲಿ ಭಾರತವನ್ನು ಬಿಟ್ಟು ಹೋಗಿ ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಹೋಗಿ ಈ ಜ್ಞಾನವನ್ನು ಹಂಚಿದರು. ಆ ಹಂಚಿದ ನಂತರ ಇಡೀ ವಿಶ್ವಕ್ಕೇನೆ ಏನಾಯಿತು, ಒಂದು ಒಳ್ಳೆ ಬೆಳಕು ಸಿಕ್ತು. ಅರ್ಥಾತ್ ಇವಾಗ 500ಕ್ಕಿಂತ ಹೆಚ್ಚು ವಿಶ್ವದಲ್ಲಿ ಎಲ್ಲ ಕಡೆಗೂ ಇಸ್ಕಾನ್ ಮಂದಿರಗಳಿದ್ದಾವೆ. ಅದೇ ರೀತಿ ಪ್ರತಿ ಸಂಡೇ ದಿವಸ, ಈಗ ನಾವು ಸಂಡೇ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ, ಇದೇ ರೀತಿ ನೀವು ಎಲ್ಲೇ ಇಸ್ಕಾನ್ ಟೆಂಪಲ್ಗೆ ಹೋಗ್ರಿ, ಏನು ನೋಡ್ತೀರಿ, ಸಂಡೇ ದಿವಸ ಅಲ್ಲಿ ಒಂದು ಪ್ರೋಗ್ರಾಮ್ ಇರ್ತದಲ್ಲ, ಅಲ್ಲೇ ಭಗವದ್ಗೀತೆ ಮೇಲೆ ಮತ್ತು ಭಾಗವತ್ ಮೇಲೆ ಪ್ರವಚನ ನಡೀತು. ಯಾಕೆ ಭಗವದ್ಗೀತೆ ಹೋದ ರವಿವಾರ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಭಗವದ್ಗೀತೆ ಜ್ಞಾನದ ಮಹತ್ವ ಏನು. ಯಾಕಂದ್ರೆ ಭಗವದ್ಗೀತಾ ಜಯಂತಿ ಇತ್ತಲ್ಲ, ಮೋಕ್ಷದ ಏಕಾದಶಿ, ಆ ಏಕಾದಶಿಗೆ ನಾವು ಭಗವದ್ಗೀತೆ ಜಯಂತಿ ಮಾಡ್ತೀವಿ. ಮತ್ತು ಹೋದ ವಾರ ನಾನು ಅದನ್ನು ಹೇಳ್ತಾ ಇದ್ದೆ, ಭಗವದ್ಗೀತೆ ಮಹತ್ವ ಏನು ಅನ್ನೋದನ್ನು. ಆದ್ದರಿಂದ ಭಗವದ್ಗೀತೆಯನ್ನು ಇವರೇನು ಮಾಡಿದರು, ತಮ್ಮ ಅದರಲ್ಲಿ ತಮ್ಮ ಸಾಕ್ಷಾತ್ಕಾರಗಳನ್ನು ಕೂಡ ಬರೆದು ಅವರೇನು ಮಾಡಿದ್ರು, ಇಡೀ ವಿಶ್ವಕ್ಕೆ ಹಂಚಿದ್ರು. ಹೀಗಾಗಿ ಪ್ರತಿಯೊಂದು ಇಸ್ಕಾನ್ ಟೆಂಪಲ್ನ ನಾವೇನು ನೋಡ್ತೀವಿ, ಭಗವದ್ಗೀತೆ ಒಂದು ಪ್ರೋಗ್ರಾಮ್ ಇರ್ತದೆ ಅಥವಾ ಪ್ರವಚನ ಇರ್ತದೆ ಪ್ರತಿ ಸಂಡೇ ದಿವಸ. ಯಾಕಂದರೆ ವಾರ ಎಲ್ಲ ನಾವು ನೌಕರಿ ಮಾಡ್ತೀವಿ ಅಥವಾ ಜಾಬ್ ಮಾಡ್ತೀವಿ ಅಥವಾ ಮತ್ತೊಂದು ಬಿಸ್ನೆಸ್ ಮಾಡ್ತೀವಿ ಅಥವಾ ಸ್ಕೂಲ್ಗೆಲ್ಲ ಹೋಗ್ತಾರೆ ಮಕ್ಕಳು. ಮತ್ತು ಸಂಡೇ ದಿವಸ ಏನು ಮಾಡ್ತೀವಿ ನಾವು, ಹಾಲಿಡೇ ಅಂತಂದು ಹೇಳ್ತೀವಿ. ಹೌದಲ್ಲ, ಹಾಲಿಡೇ. ಹಾಲಿಡೇ ಅಂದರೆ ರಜಾ. ಹಾಲಿಡೇ ಆ್ಯಕ್ಚುಲಿ ಹೋಲಿ ಡೇ ಆಗಬೇಕು. ಹೋಲಿ ಅಂದ್ರೇನು? ಹಾಂ, ಹೋಳಿ ಅಂದರೆ ಹೋಳಿ ಅಲ್ಲ, ಹೋಳಿ ಡೇ ಅಲ್ಲ. ಹೋಲಿ ಅಂತಂದ್ರೆ ಏನಿಲ್ಲ, ಕರ್ನಾಟಕದೊಳಗೆ ಅಥವಾ ಭಾರತದೊಳಗೆ ಹೋಲಿ ಅಂದ್ರೆ ಬಣ್ಣ ಆಡೋದು. ಹೌದಲ್ಲ, ಹಾಂ, ಅದು ಒಂದು ದಿವಸ ಆಡ್ತಾರೆ ವರ್ಷಕ್ಕೊಂದ್ಸರಿ. ಆದರೆ ಇಂಗ್ಲೀಷ್ನೊಳಗೆ ಹೋಲಿಡೇ ಅಂದ್ರೇನು? ಪವಿತ್ರವಾದ ದಿವಸ. ಅಂದರೆ ಹಾಲಿಡೇನ ನಾವೇನು ಪರಿವರ್ತನೆ ಮಾಡಬೇಕು, ಹೋಲಿಡೇ ಆಗಿ ಪರಿವರ್ತನೆ ಮಾಡಬೇಕು. ಅವಾಗ ಏನಾಗ್ತದೆ, ಒಂದು ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಒಂದು ಸಾರ್ಥಕ ಆಗ್ತದೆ. ಅಥವಾ ಇಲ್ಲೇ ಇದ್ರೆ ನಾವೇನಾಗ್ತದೆ, ಪ್ರತಿ ವಾರ ನಾವು ನಮ್ಮದು ಬಿಸ್ನೆಸ್ ಅಥವಾ ಏನೋ ಒಂದು ಬಿಸ್ನೆಸ್ ನೌಕರಿ ಮಾಡ್ತಾ ಮಾಡ್ತಾ ಸಂಡೇ ದಿವಸ ನಾವು ಏನು ಮಾಡ್ತೀವಿ, ನಾವು ಒಂದು ವೇಳೆ ಅದನ್ನು ಹೋಲಿ ಮಾಡಲಿಲ್ಲ ಅಂತಂದರೆ ಅದೇನಾಗ್ತದೆ, ಆ ಸಮಯ ಏನದಲ್ಲ ಅದು ವ್ಯರ್ಥ ಆಗಿಬಿಡ್ತದೆ. ಆದ್ದರಿಂದ ಭಕ್ತಿವೇದಾಂತ ಸ್ವಾಮಿಯವರು ಏನು ಮಾಡಿದಾರೆ, ಪ್ರತಿ ರವಿವಾರ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಬಂದು ಅವ್ರು ಏನು ಮಾಡ್ಬೋದು, ನೀವೆಲ್ಲರೂ ಇವತ್ತು ಈ ರವಿವಾರ ಕಾರ್ಯಕ್ರಮಕ್ಕೆ ನೀವು ಯಾವ ರೀತಿ ಬರ್ತಾ ಇದ್ದೀರಿ, ಇದು ಅತ್ಯಂತ ಮಹತ್ವವಾದದ್ದು. ಈ ರೀತಿ ಬರೋದ್ರಿಂದ ಏನಾಗ್ತದೆ, ನಮ್ಮ ಸಮಯ ಏನದಲ್ಲ ಅದು ಸದುಪಯೋಗ ಆಗ್ತದೆ. ಯಾಕೆ ನಮಗೆ ಒಂದು ಒಳ್ಳೆಯ ಒಂದು ಹೊರಗಡೆಗೆಲ್ಲ ನಮ್ಗೆ ಜ್ಞಾನ ಸಿಗ್ತದೆ, ಇಂಜಿನಿಯರಿಂಗು, ಆಮೇಲೆ ಮೆಡಿಸಿನ್ ಅಥವಾ ಲಾ ಅಥವಾ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಈ ರೀತಿ ಬೇರೆ 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 ಜ್ಞಾನ ಸಿಗ್ತದೆ. ಆದರೆ ಎಲ್ಲಿನೂ ಆಧ್ಯಾತ್ಮಿಕ ಜ್ಞಾನ ಸಿಗ್ತಾ ಇದೆ. ಆಮೇಲೆ ನಾನು ಮೊನ್ನೆ ಚರ್ಚೆ ಮಾಡ್ತಾ ಇದ್ದೆ ನಮ್ಮ ಸ್ಕೂಲ್ನಲ್ಲಿ ಒಬ್ಬರು ಟೀಚರ್ ಇದ್ದಾರೆ, ಅವರಿಗೆ ನಾನು ಕುತ್ಕೊಂಡ ಪ್ರಶ್ನೆ ಕೇಳ್ತಾ ಇದ್ದೆ, ಇವಾಗಿನ ಮಕ್ಕಳದ್ದು ಇದು ಹೆಂಗೆ ನಡೀತಾ ಇದೆ. ಅವ್ರು ಹೇಳಿದರು, ಈಗ ಎರಡನೇ ಇದು LKGಯಿಂದನೇ ಕರ್ಸರ್ ರೈಟಿಂಗ್ ಶುರು ಮಾಡಿದ್ದಾರೆ. ಹೌದಾ? ಕರ್ಸಿವ್ ರೈಟಿಂಗ್ ಬರ್ತಾ, ಕರ್ಸಿವ್ ರೈಟಿಂಗ್ ಅಂದ್ರೇನು? ಆ ಸಣ್ಣ ಮಕ್ಕಳಿಗೆ ABCD, ನಾವೆಲ್ಲ ABCD ಬರೋದು ಪಾಟಿ ಒಳಗೆ ತೊಗೊಂಡು ಬರೀದು ನಾವು. ಹೌದಲ್ಲ, ನಮಗೇನು ಏನು ಇರಲಿಲ್ಲ ಅವಾಗ, ಪೇಪರ್ ಪೆನ್ ಬಂದಿದ್ದು ಐದನೇತಕ್ಕೆ ಬಂತು ಪೇಪರ್ ಪೆನ್. ಇವಾಗಲೇ ಅದು ಈಗೇನಾಗಿಬಿಡೋದು ಅಂದರೆ, ಸಣ್ಣ ಮಗು ಇದ್ದಾಗನೆ ಅವರಿಗೆ ಪೆನ್ಸಿಲ್ಲು ಕೊಟ್ಟು ಆಮೇಲೆ ಪೇಪರ್ ಕೊಟ್ಟು ಅದರೊಳಗೆ ಬರ್ಸೋಕ್ಕೆ ಶುರು ಮಾಡ್ತಾರೆ. ಅದು ತಪ್ಪೇನಲ್ಲ, ಮಾಡ್ಬೋದು. ಆದರೆ ಇಷ್ಟೆಲ್ಲ ನಾವು ಆಮೇಲೆ ಆ ಸಣ್ಣ ಮಕ್ಕಳ ಸ್ಕೂಲಿಂದು ಬ್ಯಾಗ್ ಎಷ್ಟಿರ್ತದೆ ನೋಡಿರಲಿ, ಅದು ಹೊತ್ಕೊಂಡು ಹೋಗಕ್ಕೆ ಮತ್ತೆ ಇನ್ನೊಬ್ರು ಯಾರು ಬೇಕಾಗ್ತದೆ. ಅಂದ್ರೆ ಇಷ್ಟೆಲ್ಲ ನಾವು ಭಾರ ಅವ್ರಿಗೆ ತಲೀವಿ, ಅವ್ರ ಬೆನ್ನಿಗೆ ಹೊರಿಸ್ತಾ ಇದ್ದೀವಿ, ಆದ್ರೆ ಅವ್ರಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಎಲ್ಲಿ ಕೊಡ್ತಾರೆ? ನಮ್ಮ ತಮ್ಮ ಇದ್ದಾನ ರಾಣೇಂದ್ರನಲ್ಲಿ, ಅವನಿಗೊಬ್ಬಳು ಮಗಳಿದ, ಅವಳು ಇವಾಗ ಫಸ್ಟ್ ಅನ್ನೋದು ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಾರೆ. ಅವ್ರದ್ದು ಇದು ಏನು ಕಲ್ಚರಲ್ ಪ್ರೋಗ್ರಾಮ್ ಅಂದ್ರೆ ಕಲ್ಚರ್ ಪ್ರೋಗ್ರಾಮ್ ಮಾಡಿಸ್ತಾರೆ, ಸಾಂಸ್ಕೃತಿಕ ಕಾರ್ಯಕ್ರಮ. ಅದ್ರೊಳಗೆ ಏನು ಒಂದೇ ಒಂದು ಕೆಲಸ ಅವ್ರದ್ದೇನು, ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಡಾನ್ಸ್ ಮಾಡಿಸೋದು ಮುಗಿದು. ಅದ ದ್ಯಾಟ್ ಇಟ್ ಸೆಲ್ಫ್ ಇಸ್ ಕಲ್ಚರಲ್ ಪ್ರೋಗ್ರಾಮ್, ದಟ್ ಇಸ್ ಎಂಡ್ ಆಫ್ ದ ಸೊ ಕಾಲ್ಡ್ ಕಲ್ಚರಲ್ ಆರ್ ಎಜುಕೇಷನಲ್ ಪ್ರೋಗ್ರಾಮ್. ಅಥವಾ ಆಮೇಲೆ ಮಾರಲ್ ಎಜುಕೇಷನ್ ಅಂತ ಒಂದಿರ್ತದೆ. ಒಂದು ಮಾರಲ್ ಎಜುಕೇಷನ್ ಗೊತ್ತಾ, ನೀವೆಲ್ಲ ಸ್ಕೂಲ್ಗೆಲ್ಲ ನಾವು ಹೋಗಿದ್ವಿ, ನನ್ನ ನೆನಪದು ಇನ್ನೊಂದು ಮಾರಲ್ ಎಜುಕೇಷನ್ ನಮ್ದು ಯಾವಾಗಿತ್ತಲ್ಲ ಪೀರಿಯಡ್, ಅದೇನು ಮಾರಲ್ ಎಜುಕೇಷನ್ ಯಾರು ತಗೊಳ್ಳೇನೇ ಇಲ್ಲ. ನಿಜವಾಗ್ಲೂ ಹೇಳ್ತಾರೆ, ಒಂದು ಸರಿ ನಾವು ಮಾರಲ್ ಎಜುಕೇಷನ್ ಕೇಳಿದ್ವಿ, ನೈತಿಕ ಶಿಕ್ಷಣ ಅದಕ್ಕೆ ಕನ್ನಡದೊಳಗೆ ಹೇಳಿದ್ದು. ನೈತಿಕ ಶಿಕ್ಷಣ ಎಂದು ನಮಗೆ ಕಲಿಸಲೇ ಇಲ್ಲ. ನಮಗೊಬ್ರು ಟೀಚರ್ ಇದ್ರು, ಅವ್ರು ಏನು ಮಾಡ್ತಾಯಿದ್ರು, ಬಟ್ಟಿ ಹರಿದ್ರೆ ಹೆಂಗೆ ಹೊಲಿಯೋದು ಅದನ್ನು ಹೇಳ್ಕೊಡ್ತಾ ಇದ್ರು. ಅಂದರೆ ಸೂಜಿ ತೊಗೊಂಬರ್ಲಿಕ್ಕೆ ಹೇಳ್ತಾಯಿದ್ರು, ಮನೆಯಿಂದ ದಾರ ತರಲಿಕ್ಕೆ ಹೇಳ್ತಾಯಿದ್ರು. ಆಮೇಲೆ ಸೂಜಿ ದಾರ ಪೋಣಿಸಿ ಯಾವ ರೀತಿ ಹೊಲಿಬೇಕು, ಆಮೇಲೆ ಯಾವ ರೀತಿ ಬಟನ್ ಹೋಗ್ತಾವಲ್ಲ, ಎಲ್ಲ ನಮ್ಮೆಲ್ಲ ಸ್ಕೂಲ್ಗೆ ಹೋದಾಗ ಬಟನ್ ಹೋಗ್ಬಿಡ್ತಾ ಇದ್ರು, ಅದಕ್ಕೆ ಬಟನ್ ಹೆಂಗೆ ಹಚ್ಚೋದು ಅದನ್ನೆಲ್ಲ ಹೇಳ್ಕೊಡಿದ್ರು. ಹೊರತು ಅವರೆಂದು ನೈತಿಕ ಮೌಲ್ಯಗಳನ್ನು ಕಲಿಸಲೇ ಇಲ್ಲ. ಮತ್ತು ಇಷ್ಟೆಲ್ಲ ನಾವೆಲ್ಲ ಎಲ್ಲ ಕಡೆಗೂ, ಆಮೇಲೆ ಇನ್ನೊಂದು ಹೇಳಿದ್ರು, 6-12 ಮಕ್ಕಳು ಏನದಾರಲ್ಲ ಇವ್ರಿಗೆ ನಿಶ್ಚಿತವಾಗಿಯೂ ಸ್ಕೂಲಿಗೆ ಕಳಿಸಲೇಬೇಕಂತ, ಇಲ್ಲಾಂದ್ರೆ ಜಬರ್ದಸ್ತಿ ಬಂದು ಮನೆಗೆ ಕರ್ಕೊಂಡು ಹೋಗ್ತಾರೆ. ಹೌದಾ? ಹಂಗೈತೆ ಈಗ 6-12 ಮೊದಲು ಅಂದ್ರೆ ಮೊದಲೇ ಕೆಲವೊಂದು ಸ್ಕೂಲ್ಗೆ ಹೋಗ್ತಾರನಲ್ಲ ಶಾಲೆಗೆ ಯಾರು ಹುಡುಗರು, ಅದೇ ರೀತಿ ಸಾಕ್ಷರತಾ ಆಂದೋಲನ ಅಂತ ಹೇಳಿ ಅವ್ರು ಏನು ಮಾಡಿದಾರೆ, ಪ್ರತಿಯೊಂದು ಮನೆಗೆ ಏನು ಯಾರು ಮಕ್ಕಳೇನು ಹುಡ್ತಾರಲ್ಲ ಕಡ್ಡಾಯ ಮಾಡಿಬಿಡ್ತಾರೆ ಶಿಕ್ಷಣ. ಒಳ್ಳೆಯದು, ಭಾಳ ಒಳ್ಳೆಯದು. ಆದ್ರೆ ಇಷ್ಟೆಲ್ಲ ಇದೆಲ್ಲ ಕಡ್ಡಾಯ ಆಯಿತು, ಆದರೆ ಆಧ್ಯಾತ್ಮಿಕ ಜ್ಞಾನ ಅದನ್ನು ಮಾತ್ರ ಕೇಳಕ್ಕೆ ಹೋಗ್ಬೋದು. ಅದು ಹಂಗಿರೋದ್ರಿಂದ ನೀವು ಎಲ್ಲೇ ಪ್ರಯಾಣ ಮಾಡಿ, ವಿಶೇಷವಾಗಿ ನೀವು ಯಾವಾಗ ಏರೋಪ್ಲೇನ್ ಒಳಗೆ ಯಾವಾಗ ಪ್ರಯಾಣ ಮಾಡ್ತಿರಲ್ಲ ಅವಾಗ ಏನು ಮಾಡ್ತಾರೆ ಗೊತ್ತಾನು, ನಾನು ಒಂದೊಂದ್ಸರಿ ಆ ಕಡೆ ಹೋಗ್ಬೇಕಾದ್ರೆ ಒಡಿಸಾ ಅಥವಾ ಭುವನೇಶ್ವರ್ಗೆ ಹೋಗ್ಬೇಕಾ, ಬೆಂಗಳೂರಿನ ಒಂದು ಫ್ಲೈಟಿಗೆ ಹೋದೆ ನಾನು. ಪ್ರತಿಯೊಂದು ಸರಿ ನಾವು ಫ್ಲೈಟಿಗೆ ಯಾವಾಗ ಪ್ರಯಾಣ ಮಾಡ್ತೀವಿ ಅವಾಗ ಏನು ಮಾಡ್ತಾರೆ, ನಂದು ಪೂರ ಬ್ಯಾಗ್ ಓಪನ್ ಮಾಡಿ ಚೆಕ್ ಮಾಡ್ತಾರೆ. ಅಂದ್ರೆ ಏನರ್ಥ ಅದಕ್ಕೆ, ಅಂದ್ರೆ ನಮ್ಮ ಮೇಲೆ ನಂಬಿಕೆನೇ ಇಲ್ಲ ಅವರು. ನಮಗೆ ಅಷ್ಟೇ ಅಲ್ಲ, ಯಾರ ಮೇಲೂ ನಂಬಿಕೆ ಇಲ್ಲ. ಎಲ್ಲರೂ ಬರ್ರಿ, ಯಾರೇ ಬರಲಿ, ಎಲ್ಲರೂ ತಮ್ಮ ಬ್ಯಾಗ್ ಓಪನ್ ಮಾಡಿ ತೋರಿಸ್ಬೇಕು. ಯಾಕೆ? ಯಾಕಂದ್ರೆ ಒಂದು ವೇಳೆ ಇಷ್ಟೆಲ್ಲ ನಮಗೆ ಶಿಕ್ಷಣ ಸಿಕ್ಕಿದೆ, ಆದರೂ ಕೂಡ ನಮಗೆ ಏನಿಲ್ಲ, ಆ ಒಂದು ವ್ಯಕ್ತಿತ್ವ ಇಲ್ಲ, ಪರ್ಸ್ನಾಲಿಟಿ ಅನ್ನೋದನ್ನೇ ಇಲ್ಲ. ಹಿಂಗಾಗಿ ಎಲ್ಲರಿಗೂ ತೆಗೆದು ಓಪನ್ ಮಾಡಿ ನೋಡ್ಬೇಕಾಗ್ತದೆ. ಮತ್ತು ಎಲ್ಲರೂ ಡಿಗ್ರಿ ತೊಗೊಳ್ತಾ ಇದ್ದಾರೆ, ಇಂಜಿನಿಯರಿಂಗ್, ಮೆಡಿಸಿನ್, PhD ಎಲ್ಲದ್ರೊಳಗೂ ಅವರು ಉಚ್ಚ ಶಿಕ್ಷಣ ತೊಗೊಳ್ತಾ ಇದ್ದಾರೆ. ಆದರೆ ಯಾರಿಗೂ ಒಂದು ಉತ್ತಮ ನಡವಳಿಕೆ ಅನ್ನೋದು, ಅಫ್ಕೋರ್ಸ್ ಒಬ್ರು ಯಾರೋ ತಪ್ಪು ಮಾಡಿದ್ದಾರೆ, ಹಿಂಗಾಗಿ ಎಲ್ಲರಿಗೂ ಅವರು ಓಪನ್ ಮಾಡಿ ಚೆಕ್ ಮಾಡಿ ನೋಡ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲರ ಮೇಲೂ ಈಗ ಅನುಮಾನ. ಆಮೇಲೆ ಬಾಂಬೆದೊಳಗೆ ನಾವು ಲೋಕಲ್ ಟ್ರೈನ್ನಲ್ಲಿ ಪ್ರಯಾಣ ಮಾಡುವಾಗ ಮತ್ತು ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಅಲ್ಲಿ ಒಂದು ದೊಡ್ಡ ಬೋರ್ಡ ಬರ್ದಿಟ್ಟಿರ್ತಾರೆ. ಏನು ಬರ್ತಾರೆ? ಬಿವೇರ್ ಆಫ್ ಹೂ ಇಸ್ ಸಿಟಿಂಗ್ ಬಿಸೈಡ್ ಯು, ನಿಮ್ಮ ಬಾಜುಕ್ಕೆ ಯಾರು ಕೂತ್ಕೊಳ್ತಾರೆ ಅವ್ರ ಬಗ್ಗೆ ನೀವು ಗಮನ ಇಡ್ರಿ. ಅಂದ್ರೆ ಅವ್ರ ಮೇಲೆ ಏನು ಮಾಡ್ಬೇಕು, ನೀವು ಅನುಮಾನ ಮಾಡ್ಬೇಕು. ಏನಂತ, ಇವ್ರ ಹತ್ರ ಬಾಂಬ್ ಇರ್ಬೋದು ಅಂತ ನೀವು ಅನುಮಾನ ಮಾಡಬೇಕು. ಆಮೇಲೆ ಯಾವಾಗಲೂ ನೀವೇನಿರಬೇಕು, ಸತರ್ಕರಾಗಿರ್ಬೇಕು, ಅತ್ಯಂತ ನೀವು ಎಚ್ಚರಿಕೆಯಿಂದ ಇರಬೇಕು. ಅಂದ್ರೆ ಪರಿಸ್ಥಿತಿ ಹಿಂಗೆ ಬಂದ್ಬಿಟ್ಟದೆ, ನಮ್ಮ ಬಾಜುಕ್ಕೆ ಯಾರು ಕೂಡ್ತಾರಲ್ಲ ಅವ್ರಿಗೆ ನಾವು ಸಹ ಪ್ರಯಾಣಿಕರು ಅಂತ ಕರೀಲಿಕ್ಕೆ ಆಗೋದಿಲ್ಲ ಇವಾಗ. ಯಾಕಂದ್ರೆ ಪರಿಸ್ಥಿತಿ ಹಿಂಗಾಗ್ಬಿಟ್ಟು. ಅಂದ್ರೆ ಇದಕ್ಕೆಲ್ಲ ಏನು ಕಾರಣ, ಅಜ್ಞಾನ. ಅಂದ್ರೆ ಜನರಿಗೆ ನಾವು ಎಲ್ಲ ರೀತಿ ಜ್ಞಾನವನ್ನು ಕೊಡ್ತಾ ಇದ್ದೀವಿ, ಆದ್ರೆ ಆಧ್ಯಾತ್ಮಿಕ ಜ್ಞಾನವನ್ನು ಬಿಟ್ಟು ಹೇಳಿದ. ಆದ್ರಿಂದ ಸ್ಕೂಲಿಗೆ ಕಾಲೇಜಿಗೆ ನಮ್ಮ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಈ ರೀತಿ ಅರ್ಥಾತ್ ಎಲ್ಲ ರೀತಿ ಶಿಕ್ಷಣಗಳು ಸಿಗ್ತಾ ಇದಾವೆ. ಸ್ಕೂಲ್ ಹಳ್ಳಿ ಹಳ್ಳಿಗೆ ಕಾಲೇಜು ಆಗ್ತಾ ಇದಾವೆ, ಇಂಜಿನಿಯರಿಂಗ್ ಕಾಲೇಜನ್ನು ಆಗ್ತಾ ಇದಾವೆ. ಆದ್ರೂ ಕೂಡ ಜನರಲ್ಲಿ ಏನೋ ಒಂದು ವ್ಯಕ್ತಿತ್ವ ಅನ್ನೋದು ಬರ್ತಾ ಇಲ್ಲ. ಅದಕ್ಕೇನು ಕಾರಣ ಅಂದ್ರೆ ಆಧ್ಯಾತ್ಮಿಕ ಶಿಕ್ಷಣ ಇಲ್ಲ. ಅದರ ಸಲುವಾಗಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳಿದರು, ನೀವು ನೋಡ್ರಿ ಇದು ಭಗವದ್ಗೀತೆ ಸಂದೇಶವನ್ನು ಇಡೀ ವಿಶ್ವಕ್ಕೆ ಹಂಚಿದಂಥದ್ದು ಭಕ್ತಿ ವೇದಾಂತ ಅವರಿಗೆ ಅವ್ರ ಆಜ್ಞೆ ಕೊಟ್ಟರು. ಅವರ ಆಜ್ಞೆಯನ್ನು ಅವರು ಸ್ವೀಕಾರ ಮಾಡಿ ಏನು ಮಾಡಿದರು, ಭಗವದ್ಗೀತೆ ಶ್ರೀಮದ್ ಭಾಗವತಂ ಚೈತನ್ಯ ಚರಿತಾಮೃತ ಮತ್ತು ಇತರೆ ಗ್ರಂಥಗಳನ್ನೆಲ್ಲ ಅವರು ಇಂಗ್ಲೀಷ್ನಲ್ಲಿ ಬರೆದರು. ಆ ಬರೆದಿರೋ ಎಲ್ಲ ಗ್ರಂಥಗಳನ್ನು ಅವರು ಶಿಷ್ಯರು ಅವ್ರು ಏನು ಮಾಡಿದರು ಅದರನ್ನು ಭಾಷಾಂತರ ಮಾಡಿದರು. ಹೀಗಾಗಿ ಈ ಜಗತ್ತಿನ ಏನು ಮುಖ್ಯ ಭಾಷೆಗಳಿದಾವಲ್ಲ ಎಲ್ಲ ಭಾಷೆಗಳಿಗೂ ಕೂಡ ಇದು ಭಾಷಾಂತರ ಆಗಿದೆ. 40ಕ್ಕಿಂತ ಹೆಚ್ಚು ಪುಸ್ತಕ ಭಾಷೆಗಳಲ್ಲಿ ಭಾಷಾಂತರ ಆಗಿ ಭಗವದ್ಗೀತೆ ಸಂದೇಶ ಇಡೀ ಜಗತ್ತಿಗೆ ಇವತ್ತು ಸಿಕ್ಕಿದೆ. ಆದ್ದರಿಂದ ನಾವು ಯಾವಾಗ ಈ ಭಗವದ್ಗೀತೆಯನ್ನು ನಾವು ಸ್ವೀಕಾರ ಮಾಡ್ತೀವಿ, ಇದು ನಮ್ಮ ಧರ್ಮ ಗ್ರಂಥನೂ ಕೂಡ, ಇದು ಬೇರೆ ಯಾವುದೋ ಪುರಾಣ ಅಂತಂದೇನೂ ಅಲ್ಲ. ಇದು ಯಾರಿದು, ನಾವು ಯಾವ ರೀತಿ ಕ್ರಿಶ್ಚಿಯನ್ನರು ಬೈಬಲ್ ಓದ್ತಾರೆ, ಯಾವ ರೀತಿ ಮುಸ್ಲಿಮರು ಕುರಾನ್ ಓದ್ತಾರೆ, ಅದೇ ರೀತಿ ನಾವು ಭಗವದ್ಗೀತೆ ಓದಬೇಕು. ಇದು ಬೇರೆ ಏನೋ ಇತರೆ ಗ್ರಂಥಗಳೇನಿದಾವಲ್ಲ ಅವು ನಮ್ಮನ್ನು ನಮ್ಮ ಧರ್ಮ ಗ್ರಂಥ ಅಂದರೆ ಎಲ್ಲಿ ಸಾರಿಲ್ಲ ನೋಡು. ನಮ್ಮ ಧರ್ಮ ಗ್ರಂಥನೇ ಹಿಂದೂಗಳ ಧರ್ಮ ಗ್ರಂಥ ಏನಂತ ಹೇಳಿದಾರೆ. ಆದ್ದರಿಂದ ಅಟ್ಲೀಸ್ಟ್ ನಾವೇನು ಮಾಡಬೇಕು, ಇದನ್ನು ತೆಗೆದು ನೋಡಬೇಕು, ಓಪನ್ ಮಾಡಿ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಆ ನಂತರ ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಆ ನಿಜವಾದ ಆಧ್ಯಾತ್ಮಿಕ ಜ್ಞಾನ ನಮಗೆ ಸಿಗ್ತದೆ. ಅವಾಗ ಏನಾಗ್ತದೆ, ಜೀವನನೂ ಪರಿಪೂರ್ಣ ಆಗ್ತದೆ. ಇಲ್ಲಿಕ್ರೆ ಏನಾಗ್ತದೆ, ಈಗ ನೋಡ್ರಿ ಈಗ ಒಂದು ಯಾತ್ರೆ ಹೋಯ್ತಿಲ್ಲಿ ಹೌದಲ್ಲ, ಯಾತ್ರೆ ಹೋಯ್ತಿಲ್ಲ ಇಲ್ಲಿಂದ ಆ ಕಡೆ ಆವಾಜ್ ಕಡಿಮೆ ಆಗ್ತದೆ. ಹಾಂ, ಹೋದ ವಾರ ಈ ವ್ಯಕ್ತಿ ನಿಶ್ಚಿತವಾಗಿನೂ ಜೀವಂತ ಇದ್ದ, ಹೌದಲ್ಲ, ಒಂದಿನ ವರ್ಷ ನಿಶ್ಚಿತವಾಗಿ ಜೀವಂತ ಇದ್ದ, ಹೌದಲ್ಲ. ಹಾಂ, ಒಂದು ವೇಳೆ ಭಕ್ತಿ ಮಾಡಿದರೆ ಅವನಿಗೆ ಫಾಯ್ದೆ ಆಗ್ತಿತ್ತು. ಒಂದು ವೇಳೆ ಭಗವಂತನ ಭಕ್ತಿ ಮಾಡ್ದೇ ನಮ್ಮದು ಇದೇ ರೀತಿ ಒಂದು ದಿವಸ ಯಾತ್ರೆ ಹೊರಟು ಹೋಗ್ತಿತ್ತು, ಹೌದಲ್ಲ. ಆದರೆ ಆ ಯಾತ್ರೆ ಹೋಗೋದಕ್ಕಿಂತ ಮೊದಲು ನಾವೇನು ಮಾಡಬೇಕು, ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಯಾವ ರೀತಿ ದೇವರು ನಮಗೆ ಏನು ಕೊಟ್ಟು ಹೋಗಿದ್ದಾನೆ ಜ್ಞಾನವನ್ನು ಸ್ವೀಕಾರ ಮಾಡಬೇಕು. ಹೃದಯ ಮಾಧ್ಯಮ ಸುಲಭಂ ಸುದುರ್ಲಭಂ ಲಭಂ ಸುಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇನ ನಭಸ್ವತೇತಾಂ ಪುಮಾನ್ ಭವಾಭಿನ್ನ ತರೇತ್ ಸ ಆತ್ಮಃ. ಶ್ಲೋಕದಲ್ಲಿ ಹೇಳ್ತಾರ, ಏನು ಹೇಳ್ತಾರೆ, ಈ ಮನುಷ್ಯ ಜನ್ಮ ಏನದಲ್ಲ ಇದು ಒಂದು ನಾವೇ ರೀತಿಯಲ್ಲಿ, ನಾವೇ ಅಂದರೆ ದೋಣಿ, ದೋಣಿ ಆ ದೋಣಿಯಲ್ಲಿ ಕೂತ್ಕೊಂಡು ನಾವೇನು ಮಾಡ್ತೀವಿ, ಈ ದಡದಿಂದ ಆ ದಡಕ್ಕೆ ಹೋಗ್ತೀವಿ, ಹೌದಲ್ಲ. ಅದೇ ರೀತಿ ಈ ಜಗತ್ತಿಂದ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗಬಹುದು. ಅದಕ್ಕೆ ಇದು ದೋಣಿ ಕೊಟ್ಟಿದ್ದಾನೆ ದೇವರು, ಇದೇ ಮನುಷ್ಯ ಶರೀರ. ಆಮೇಲೆ ವೇದಿಕ ಗ್ರಂಥಗಳೇನಿದಾವಲ್ಲ ಇವು ಗ್ರಂಥಗಳೇನಿವು, ಇವು ಒಂದು ಹವಾ ಬರ್ತಾ ಇದೆ. ಅಂದರೆ ಮೊದಲಿನ ಕಾಲದಲ್ಲಿ ಇವು ದೋಣಿಗಳು ಹೆಂಗೆ ನಡೀತಾ ಇದ್ವು, ಅವಾಗ ಮೋಟರ್ ಇರ್ತಿರಲಿಲ್ಲ ಅಥವಾ ಇಂಜಿನ್ ಇರ್ತಿರಲಿಲ್ಲ, ಹವೆಯ ಒಂದು ಒತ್ತಡದಿಂದ ಅವರು ನಡೀತಾ ಇತ್ತು. ಅದು ವೈದಿಕ ಗ್ರಂಥಗಳೇನದವಲ್ಲ ಇವು ಹವೆ ಇದ್ದಂಗೆ, ಹವಾದ ಒಂದು ಒತ್ತಡದಿಂದ ಹೋಗ್ತಾರೆ. ಆಮೇಲೆ ಗುರು ಏನಿದಲ್ಲ, ಗುರು ಕರ್ಣಧಾರಂ, ಗುರು ಕ್ಯಾಪ್ಟನ್ ಇದ್ದಂಗೆ. ಕ್ಯಾಪ್ಟನ್ ಅಂದ್ರೆ ಏನು, ನಡೆಸೋನು ತಿಳಿತಾನೆ. ಮತ್ತೆ ಹಿಂಗಿರುವಾಗ ಮತ್ತೆ ಇಷ್ಟೆಲ್ಲ ಇದ್ರೂ ಕೂಡ ಒಂದ್ ವೇಳೆ ನಾವು ಮನುಷ್ಯ ಜನ್ಮ ಸಾರ್ ಅಂದ್ರೆ ಗುರು ಇದ್ದಾರೆ, ಆಧ್ಯಾತ್ಮಿಕ ಗುರುಗಳಿದ್ದಾರೆ, ಭಕ್ತಿ ವೇದಾಂತ ಸ್ವಾಮಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಇವರು, ಯಾಕೆ ಇವರು ನಮಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಕೇವಲ ಆಶೀರ್ವಾದ ಕೊಡ್ತಾ ಇಲ್ಲ ಅವರು, ಆಶೀರ್ವಾದ ಬಾಬಾ ಗೊತ್ತಾ ನಿಮಗ, ಆಶೀರ್ವಾದ ಬಾಬಾ ಏನು ಮಾಡ್ತಾರೆ, ಅವರು ಕೇವಲ ಆಶೀರ್ವಾದ ಕೊಡ್ತಾರೆ ಹೊರತು ಜ್ಞಾನ ಕೊಡೋದಿಲ್ಲ. ಆದರೆ ಎಲ್ಲಿವರೆಗೂ ನಮಗೆ ಜ್ಞಾನ ಉಂಟಾಗೋದಿಲ್ಲ, ಅಲ್ಲಿವರೆಗೂ ಕೇವಲ ಆಶೀರ್ವಾದದಿಂದ ನಮಗೆ ಫಲ ಉಂಟಾಗೋದಿಲ್ಲ. ಆ ಜ್ಞಾನ ಕೊಡು, ಗುರು ಅದನ್ನು ಏನು ಮಾಡಬೇಕು, ವ್ಯಕ್ತಿಗೆ ಜ್ಞಾನ ಕೊಡಬೇಕು. ಆ ಜ್ಞಾನ ಹೆಂಗಿರಬೇಕು, ಭಗವಂತನಿಂದ ಬಂದಿರಬೇಕು. ಹೇಳ್ದ ದೇವರು ಈ ಭಗವದ್ಗೀತೆ ಭಾಗವತ ಈ ರೀತಿ ಗ್ರಂಥಗಳನ್ನು ಕೊಟ್ಟು ಹೋಗ್ತಾನೆ. ಆ ಗ್ರಂಥವನ್ನು ಅರಿತುಕೊಂಡು ಅದು ಶಿಷ್ಯನಿಗೆ ಅವನು ಯಾವಾಗ ಅವನು ಉಪದೇಶ ಕೊಡ್ತಾನ, ಅದು ನಿಜವಾದ ಆಶೀರ್ವಾದ. ಹೊರತು ಕೇವಲ ಆಶೀರ್ವಾದ ಕೊಟ್ಟರೆ ಅದಕ್ಕೇನು ಅರ್ಥನೂ ಇಲ್ಲ, ಮತ್ತು ಅಂಥ ಆಶೀರ್ವಾದದಿಂದ ನಮ್ಮ ಜೀವನ ಸಾರ್ಥಕನೂ ಆಗುತ್ತಿಲ್ಲ. ಆದ್ದರಿಂದ ಈ ರೀತಿ ನಾವು ಯಾವಾಗ ಧರ್ಮಗಳಂತನ್ನು ಓದಿ ನಾವು ಭಗವಂತನ ಆಶೀರ್ವಾದ ಯಾವಾಗ ನಾವು ಪಡಿತೀವಿ, ಅವಾಗೇನಾಗ್ತದೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಆದ್ರಿಂದ ಭಕ್ತಿ ಸಿದ್ಧಾಂತ ಸರಸ್ವತಿ ಅವ್ರು ಏನು ಹೇಳಿದ್ರು, ಭಕ್ತಿವೇದಾಂತ ಸ್ವಾಮಿ ಅವರಿಗೆ, ನೀವೇನು ಮಾಡ್ರಿ, ಈ ಪುಸ್ತಕಗಳನ್ನು ಇಂಗ್ಲೀಷ್ ಭಾಷೆಯಲ್ಲಿ ಬರೆದು ಎಲ್ಲ ಕಡೆಗೆ ಹಂಚಿರಿ ಅಂತಂದು ಅವರು ಆದೇಶ ಕೊಟ್ಟಿದ್ರು. ಅವ್ರಿಗೆ ಅವ್ರ ಆದೇಶಕ್ಕೆ ಅವರು ಬೆಲೆ ಕೊಟ್ಟು ಏನು ಮಾಡಿದರು, ಎಲ್ಲ ಗ್ರಂಥಗಳನ್ನು ಇಂಗ್ಲೀಷ್ ಭಾಷೆಯಲ್ಲಿ ಬರೆದು ಇಡೀ ವಿಶ್ವದಲ್ಲೆಲ್ಲ ಹಂಚಿದರು. ಹೀಗಾಗಿ ಪ್ರತಿಯೊಂದು, ಇವಾಗ ನೀವು ಯಾವುದೇ ಶಹರದಲ್ಲಿ ಹೋಗ್ರಿ, ಮುಖ್ಯವಾದ ಶಹರದಲ್ಲಿ, ಇಡೀ ಜಗತ್ತಿನಲ್ಲಿ ಇಸ್ಕಾನ್ ಟೆಂಪಲ್ ಇದ್ದಾವೆ, ಅಲ್ಲಿ ಭಕ್ತರು ಕೂತ್ಕೊಂಡು ಏನು ಮಾಡ್ತಾರೆ, ಈ ರೀತಿ ಪ್ರವಚನ ಕೇಳ್ತಾರೆ ಪ್ರತಿ ರವಿವಾರ ಬಂದು, ಮತ್ತು ಕೀರ್ತನೆ ಮಾಡ್ತಾರೆ ಮತ್ತು ಜಪ ಮಾಡ್ತಾರೆ. ಹರೇ ಕೃಷ್ಣ ಹರೇ ಕೃಷ್ಣ ರಾಮ್ ರಾಮ್ ಹರೇ, ಈ ರೀತಿ. ಆದ್ದರಿಂದ ಯಾವಾಗ ನಮ್ಮ ನಾಲಿಗೆಗೆ ನಾವೊಂದು ಕೆಲಸ ಕೊಡ್ತೀವಿ, ಆಮೇಲೆ ಕಿವಿಗೆ ಒಂದು ಕೆಲಸ ಕೊಡ್ಬೇಕು. ಕಿವಿಗೆ ಏನು ಕೆಲಸ ಕೊಡ್ಬೇಕು, ಭಗವಂತನ ಒಂದು ವಾಣಿಯನ್ನು ಅಥವಾ ಭಗವಂತನ ಮಾತನ್ನು ನಾವು ಕಿವಿಯಿಂದ ಕೇಳಬೇಕು, ಅದು ಭಗವದ್ಗೀತೆ. ಮತ್ತು ನಾಲಿಗೆಯಿಂದ ನಾವು ಭಗವಂತನನ್ನು ಕೊಂಡಾಡಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಮನುಷ್ಯ ಜೀವನ ಅತ್ಯಂತ ಸರಳವಾಗಿ ನಾವು ಸಾರ್ಥಕ ಮಾಡ್ಕೋಬೇಕು. ಆದ್ದರಿಂದ ಭಕ್ತಿ ಸಿದ್ಧಾಂತ ಸರಸ್ವತಿ ಅವ್ರಿಗೆ ನಾವು ಅತ್ಯಂತ ವಿಶೇಷವಾಗಿ ಇವತ್ತು ಗೌರವ ಸಲ್ಲಿಸಬೇಕು, ಅವರಿಗೆ ನಾವು ಋಣಿಯಾಗಿರ್ಬೇಕು. ಯಾಕಂದರೆ ಅವರ ಕೃಪೆಯಿಂದ ನಮಗೆ ಏನಾಗಿದೆ, ಈ ಭಗವದ್ಗೀತೆ ಸಿಕ್ಕಿದೆ. ಅವರು ಒಂದು ವೇಳೆ ಪ್ರಭುಪಾದರಿಗೆ ಹೇಳದೇ ಇದ್ರೆ, ಪ್ರಭುಪಾದರ ಪುಸ್ತಕ ಬರೆಯುವ ಅವಶ್ಯಕತೆ ಇರಲಿಲ್ಲ, ಮತ್ತು ಅವರು ಬರೀದೇ ಇದ್ರೆ ನಮಗೂ ಕೂಡ ಇವಾಗ ಇಲ್ಲಿ ಕೂತ್ಕೊಂಡು ಈ ಚರ್ಚೆ ಮಾಡೋ ಅವಶ್ಯಕತೆನೇ ಇರಬೇಕು. ಯಾಕೆ ಚರ್ಚೆಗೊಂದು ಏನಾದರೂ ವಿಷಯ ಬೇಕಲ್ಲ, ಅದಲ್ಲ, ಎಲ್ಲದಕ್ಕೂ ಒಂದು ವಿಷಯ ಇರ್ತದೆ. ಏನೋ ಒಂದು ಪುಸ್ತಕ ಬರೋದು, ಅದಕ್ಕೊಂದು ಒಂದು ಸಬ್ಜೆಕ್ಟ್ ಇರ್ತದೆ. ಅಥವಾ ಒಂದು ಯಾರೋ ಒಂದು ಚಲನಚಿತ್ರದ ಫಿಲ್ಮ್ ಮಾಡಿದ್ರೆ ಅದಕ್ಕೊಂದು ಸಬ್ಜೆಕ್ಟ್ ಇರ್ತದೆ, ಒಂದು ವಿಷಯ ಇರ್ತದೆ. ಅದೇ ರೀತಿ ಚರ್ಚೆಗೆ ಒಂದು ವಿಷಯ ಇರಬೇಕು, ಅದಲ್ಲ, ಆ ಚರ್ಚೆಗೆ ವಿಷಯ ಏನು, ಅದು ಭಗವಂತನ ವಾಣಿ, ಭಗವಂತನ ಮಾತುಗಳು. ಗೀತಾ ಅಂದ್ರೇನು, ಹಾಡು ಅಥವಾ ಮಾತು. ಭಗವದ್ಗೀತಾ ಅಂದ್ರೇನು, ಭಗವಂತನ ಹಾಡು, ಭಗವಂತ ನಮಗಾಗಿ ಹಾಡಿದಂಥ ಹಾಡು. ರವಿವಾರ ದಿವಸ ಏನು ಮಾಡ್ತಾರೆ ಹೆಚ್ಚಾಗಿ, ಮೊದಲು ಈಗೆಲ್ಲ ಟಿ ವಿ ಬಂದದ್ದು, ಮೊದಲು ಏನು ಮಾಡ್ತಾ ಇದ್ರು, ಆ ಒಂದುವರೆಗೆ ಒಂದು ಗಂಟೆಗೆ ಶುರು ಆಗ್ತದೆ ಏನೋ, ಹಾಂ, ಅಲ್ಲ ಅಲ್ಲ ಅಲ್ಲ, ಈ ಚಲನಚಿತ್ರ ಗೀತೆಗಳನ್ನೇ ಕೇಳ್ತಾ ಇದ್ದಾರೆ ಜನ. ಇವಾಗೆಲ್ಲ ರೇಡಿಯೋ ಇಲ್ಲ, ಎಲ್ಲ ಟಿ ವಿ ಒಳಗೆ ನೋಡ್ತಾರೆ. ಅದು ಎಲ್ಲ ಗೀತೆಗಳಿಗೆ ಏನಾಗ್ತದೆ, ಪ್ರತಿ ಸರಿನೂ ಇವಾಗ 10 ವರ್ಷದ ಗೀತೆಗಳನ್ನು ಚಲನಚಿತ್ರ ಗೀತೆ ಯಾರು ಹಾಡೋದಿಲ್ಲ ಇವತ್ತು. ಮತ್ತು ಇವತ್ತು ಈಗೇನು ನಡೀತಾ ಇದೆ ಚಲನಚಿತ್ರ ಗೀತೆಗಳು, ಅವು 10 ವರ್ಷದ ನಂತರ ಯಾರು ಕೇಳೋದಿಲ್ಲ, ಹಳೇದಾತ ಅಂತ ಹೇಳಿ ಮರೆತುಬಿಟ್ಟು. ಆದರೆ ಈ ಗೀತೆ, ಇದು ದೇವರು ಹಾಡಿದ ಗೀತೆ, 5000 ವರ್ಷದಿಂದ ಹಾಡಿದ್ದು. ಇವತ್ತಿಗೂ ನಾವು ಇದ್ರ ಬಗ್ಗೆ ಕೂತ್ಕೊಂಡು ನಾವು ಚರ್ಚೆ ಮಾಡ್ತೀವಿ. ಯಾಕೆ, ಇದು ಸಾಧಾರಣ ಗೀತೆ ಅಲ್ಲ. ಯಾರೋ ಒಬ್ರು ಬರೆದಿದ್ದು, ಅವ್ರು ಎದಕ್ಕೆ ಬರೀತಾರೆ, ಹಣಕ್ಕಾಗಿ ಬರ್ತಾರೆ. ಹಾಡೋರು ಎದಕ್ಕೆ ಬರೀತಾರೆ, ಹಣಕ್ಕಾಗಿ ಹಾಡ್ತಾರೆ. ಕೇಳೋರು ಅಂತ ನಮಗೆ ತಿಳ್ಕೊತಾರೆ, ನಮ್ಮ ಮನೋರಂಜನೆ ಆಗ್ತಾ ಇದೆ ಅಂತಂದು. ಆ ಮನೋರಂಜನೆ ಆಗ್ತದೆ ಹೊರತು ಅದ್ರ ಜೀವನ ಸಾರ್ಥಕ ಆಗೋದು ತಿಳ್ತಾ. ಆದ್ದರಿಂದ ನಾವು ಯಾವಾಗ ಭಗವದ್ಗೀತೆಯನ್ನು ಕೇಳ್ತೀವಿ, ಅದಲ್ಲ, ಚಲನಚಿತ್ರ ಗೀತೆಗಳನ್ನು ಕೇಳಿದ್ವಿ, ಆದರೆ ನಮ್ಮ ಜೀವನದೊಳಗೆ ಏನು ಫರ್ಕ್ ಆಗಲಿಲ್ಲ. ಆದ್ದರಿಂದ ನಾವೇನು ಮಾಡಬೇಕು, ಭಗವದ್ಗೀತೆಯನ್ನು ಕೇಳಬೇಕು. ಅದು ಭಗವಂತ ನಮಗಾಗಿ ಹಾಡಿದಂಥ ಹಾಡು. 700 ಶ್ಲೋಕ ಅದಾವೆ ತಿಳ್ತಾ. ಕೃಷ್ಣ ಅರ್ಜುನ್ಗೆ ಈ ಉಪದೇಶವನ್ನು ಕೊಟ್ಟಿದ್ದಾನೆ. ಇದು ಎಲ್ಲ ವೇದ ಗ್ರಂಥಗಳ ಸಾರ. ವೇದಗಳು ಮತ್ತು ಪುರಾಣಗಳು ಅತ್ಯಂತ ವೈದಿಕ ವಾಂಗ್ಮಯ ಏನದು, ಅತ್ಯಂತ ವಿಶಾಲ ಅದು. 4 ವೇದಗಳು, 18 ಪುರಾಣಗಳು, 108 ಉಪನಿಷತ್ತುಗಳು, ಮಹಾಭಾರತ ಮತ್ತು ರಾಮಾಯಣ ಮತ್ತು ಇತರೆ ಸಾಕಷ್ಟು ಗ್ರಂಥಗಳು. ಆ ಮಹಾಭಾರತದಲ್ಲಿ ಈ ಭಗವದ್ಗೀತಾ ಬರ್ತದೆ. ಮಹಾಭಾರತದ ಎಸೆನ್ಸ್ ಅಂದರೆ ಸಾರ ಇದು ಭಗವದ್ಗೀತೆ ಹೇಳ್ತಾ. ಆದ್ದರಿಂದ ಈ ತಿಂಗಳಲ್ಲಿ ವಿಶೇಷವಾಗಿ ಪಾಶ್ಚಾತ್ಯ ರಾಷ್ಟ್ರದೊಳಗೆ ಏನು ಮಾಡ್ತಾರೆ, ಕ್ರಿಸ್ಮಸ್ ಬರ್ತದಲ್ಲ, ಅಂದರೆ ಡಿಸೆಂಬರ್ನೊಳಗೆ, ಡಿಸೆಂಬರ್ನೊಳಗೆ ಜನರು ಏನು ಮಾಡ್ತಾರೆ, ಖರೀದಿ ಮಾಡೋ ಮೂಡ್ನೊಳಗೆ ಇರ್ತಾರೆ, ಅಂದರೆ ವಸ್ತುಗಳನ್ನು ಖರೀದಿ ಮಾಡೋದು. ಆದ್ದರಿಂದ ಪ್ರಭುಪಾದರು ಅವಾಗ ಅಮೇರಿಕಾದಾಗ ಹೋದಾಗ ಅವರೆಲ್ಲ ನೋಡ್ತಾ ಇದ್ರು, ಜನರು ಇಡೀ ಕ್ರಿಸ್ಮಸ್ ಬಂದ ಕೂಡಲೇ ಮನಿ ಇದೆಲ್ಲ ತಮ್ಮ ಮನೆಯೊಳಗೆ ಏನು ವರ್ಷ ಪೂರ್ತಿ ಗಳಿಸಿದ್ದಿರ್ತದಲ್ಲ, ಅದರೊಳಗೆ 20% 40% ಖರ್ಚು ಮಾಡ್ತಾರೆ ಖರೀದಿ ಮಾಡಲಿಕ್ಕೆ. ಆದ್ದರಿಂದ ಪ್ರಭುಪಾದರು ಲೆಕ್ಕ ಹಾಕಿದ್ರು, ಇದೇ ತಿಂಗಳೊಳಗೆ ಏನು ಬರ್ತದೆ, ಗೀತಾ ಜಯಂತಿಗಳು. ಆದ್ದರಿಂದ ನಾವು ಅವ್ರಿಗೇನು ಗಿಫ್ಟ್ ಕೊಡೋದು, ಅವ್ರಿಗೇನು ಖರೀದಿ ಮಾಡಲಿಕ್ಕೆ ಒಂದು ಏನಾದರೂ ಒಳ್ಳೆ ವಸ್ತು ಬೇಕಲ್ಲ, ಹಾಂ, ಅವರಿಗೆ ಭಗವದ್ಗೀತಾ ಕೊಡೋಣ ಅಂಥೇಳಿ ಪ್ರಭುಪಾದರು ಆವಾಗಲೇ ಶುರು ಮಾಡಿದ್ರು. 1966ರಲ್ಲಿ 1968ರಲ್ಲಿ ಅವ್ರ ಪುಸ್ತಕನ ಬರೆದ್ರು, ಆವಾಗಲಿಂದ ಶುರು ಮಾಡಿದರು. ಅದರಿಂದ ಇಡೀ ವಿಶ್ವದಲ್ಲೇ ನಾವು ಡಿಸೆಂಬರ್ ತಿಂಗಳಲ್ಲಿ ಏನು ಮಾಡ್ತೀವಿ, ಪ್ರಭುಪಾದ ಪುಸ್ತಕ ವಿತರಣೆ ಕಾರ್ಯಕ್ರಮ. ಇದರೊಳಗೆ ಏನಾಗ್ತದೆ, ನಾವು ಪುಸ್ತಕ ವಿತರಣೆ ಮಾಡ್ತೀವಿ, ಮಾಡಿ ನಮ್ಮದು ಜೀವನ ಸಾರ್ಥಕ ಆಗಿದೆ ಇವಾಗ, ಹೌದಲ್ಲ, ಈಗ ಇನ್ನೊಬ್ರಿಗೂ ಒಳ್ಳೇದಾಗಲಿ ಅಂತೇಳಿ ನಾವೇನು ಮಾಡಿ ಪುಸ್ತಕವನ್ನು ಕೊಡ್ತೀವಿ. ಅವರು ತೊಗೊಳ್ತಾರೆ, ನಾವು ಯಾರೋ ನಮಗೆ ಒಂದು ವೇಳೆ ತಂದು ಕೊಡಲಿಲ್ಲ ಅಂದ್ರೆ ನಾವು ಜನರು ತಾವಾಗಿನೇ ಹೋಗಿ ಭಗವದ್ಗೀತೆ ಖರೀದಿ ಮಾಡಿ ಓದೋದು ಭಾಳ ಕಡಿಮೆ. ಹಂಗಾಗಿದೆ, ನೀವು ಯಾರಾದರೂ ಹೋಗಿ ನೀವು ಭಗವದ್ಗೀತೆ ಕೊಡ್ರಿ ಅಂತಂದು ಎಲ್ಲರೂ ಕೇಳಿ ನೀವು ಭಗವದ್ಗೀತೆ ನಿಮ್ಮ ಮನೆಗೆ ಬಂದದ, ಅಥವಾ ಯಾರಾದರೂ ನಿಮಗೆ ತಂದು ಕೊಟ್ಟಿದ ಮೇಲೆ ಭಗವದ್ಗೀತೆ ಬಂತ ನಿಮ್ಮ ಮನೆಗೆ, ಹೆಂಗೆ ಬಂತು? ನಮ್ಮ ಜೀವನದೊಳಗೆ ನಾವೆಂದು ಹೋಗಿ ಕೇಳಿಲ್ಲ, ಯಾರೋ ನಮಗೊಬ್ಬರು ತಂದು ಕೊಟ್ರು ಓದ್ರಿ ಅಂತಂದು. ಅದು ಓದಿ ನಮಗೂ ಕೂಡ ಅದು ಜ್ಞಾನ ಉಂಟಾಯ್ತು. ಆದ್ದರಿಂದ ಈ ರೀತಿ ಈ ಭಗವದ್ಗೀತೆ ಏನದಲ್ಲ, ನಮ್ಮ ಸಾಕಷ್ಟು ಮಂದಿ ಭಕ್ತರು ಏನು ಮಾಡಿದಾರ, ವಿತರಣೆ ಮಾಡಿದಾರ. ಅವ್ರಿಗೆಲ್ಲರಿಗೂ ಕೂಡ ಬಹುಮಾನ ವಿತರಣೆನೂ ಅದ, ಅವ್ರಿಗೆ ವಿಶೇಷವಾಗಿ ನಾವು ಧನ್ಯವಾದ ಅರ್ಪಣೆ ಮಾಡ್ತೇವೆ. ಈ ಮ್ಯಾರಥಾನ್ ಅಥವಾ ಈ ಪ್ರಭುಪಾದರ ಪುಸ್ತಕ ವಿತರಣೆ ಒಳಗೆ ಎಲ್ಲರೂ ಏನು ಯಾರ್ಯಾರು ಭಾಗವಹಿಸಿರಲ್ಲ ಎಲ್ಲರಿಗೂ ವಿಶೇಷವಾಗಿ ಧನ್ಯವಾದಗಳು, ಮತ್ತು ಎಲ್ಲರಿಗೂ ಗುರು ಮತ್ತು ಕೃಷ್ಣನ ಆಶೀರ್ವಾದ ಉಂಟಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಮತ್ತು ಕಾರ್ಯಕ್ರಮದ ಕೊನೆಗೆ ನಾವೇನು ಮಾಡ್ತೀವಿ, ಎಲ್ಲರಿಗೂ ಪಾರಿತೋಷಕ ಕೊಡ್ತೀವಿ, ಅದೆಲ್ಲ ಸ್ವೀಕಾರ ಮಾಡಬೇಕು ನೀವು. ಅದನ್ನು ಸ್ವೀಕಾರ ಮಾಡಿ ಗುರುಗಳಿಗೆ ಮತ್ತು ಕೃಷ್ಣನಿಗೆ ನೀವು ಧನ್ಯವಾದ ಹೇಳಬೇಕು, ಯಾಕಂದರೆ ಅವರು ನಿಮಗೆ ಈ ಕೊಟ್ಟಂಥ ಸೇವೆಯನ್ನು ನೀವು ಸ್ವೀಕಾರ ಮಾಡಿ ನೀವು ಅವರಿಗೆ ಸಂತುಷ್ಟಿಗೊಳಿಸಿದ್ದೀವಿ. ಜೊತೆಗೆ ಇನ್ನೇನು ಮಾಡೋಣ, ಈಗ ಹೇಳಿದ್ನಲ್ಲ ನಾನು ಈ ಕಾರ್ಯಕ್ರಮ ಶುರು ಮಾಡಿ 1 ವರ್ಷ ಆಯಿತು. ಡಿಸೆಂಬರ್ 6 ಅವತ್ತಿನ ದಿವಸನೂ ಭಕ್ತಿ ಸಿದ್ಧಾಂತ ಸ್ವರೂಪ ಹಾಕೋದ್ ನಾವು ಮೋಸ್ಟ್ಲಿ ಇದನ್ನು ಮಾಡಿದ್ವಿ, ಇಲ್ಲೇನು ಮಾಡಿದ್ವಿ ಅಲ್ಲ, ಪುಷ್ಪಾಂಜಲಿ ಮಾಡಿದ್ವಿ. ಕರೆಕ್ಟಾಗಿ 1 ವರ್ಷ ಆಯಿತು. ಆದ್ದರಿಂದ ಇವತ್ತಿನ ದಿವಸ ನಮ್ಮ ಸಾಕಷ್ಟು ಮಂದಿ ಭಕ್ತರು ಇದ್ದಾರೆ. ಕೆಲವರು ಭಕ್ತರು ಬಂದಿಲ್ಲ ಇವತ್ತು, ಬರಬೇಕಾಗಿತ್ತು ಏನು ವಿಶೇಷ ಕಾರಣದಿಂದ ಅವರು ಆ ಕಡೆ ಈ ಕಡೆ ಹೋಗಿದ್ದಾರೆ. ಆದರೆ ಯಾರು ಬಂದಿದ್ದಾರಲ್ಲ ಅವ್ರಿಗೆ ನಾವೊಂದು ರಿಕ್ವೆಸ್ಟ್ ಮಾಡ್ತೇವೆ, ಅವ್ರಿಗೆ ಒಂದು ವಿನಂತಿ ಏನು, ಅವರೆಲ್ಲರೂ ಬಂದು ಒಂದು 5 ನಿಮಿಷ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು. ಅಂದರೆ ಈ 1 ವರ್ಷ ಆಯಿತು ಶುರು ಮಾಡಿ, ಅವ್ರು ಯಾವ ರೀತಿ ಪರಿವರ್ತನೆ ಆಗಿದೆ ಅಥವಾ ಅವ್ರು ಯಾವ ರೀತಿ ಅವ್ರಿಗೆ ಲಾಭ ಉಂಟಾಗಿದೆ, ಆಧ್ಯಾತ್ಮಿಕ ಲಾಭ, ಅದನ್ನು ತಾವು ತಮ್ಮ ಮಾತಿನಲ್ಲೇ ಹೇಳಿ ಜನರಿಗೂ ಅದನ್ನು ತಿಳಿಪಡಿಸ್ಬೇಕಂತ ಹೇಳಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಈಗ ನಾನು ಕೆಲವೊಬ್ಬ ಹೆಸರು ಓದ್ತೀನಿ, ಅವ್ರು ಬಂದು 5 ನಿಮಿಷ ಮಾತಾಡಬಹುದು. ಮೊಟ್ಟ ಮೊದಲಿಗೆ ನಮ್ಮ ರಾಮರೆಡ್ಡಿ ಪ್ರಭು ಇದ್ದಾರೆ, ಇನಾಮತಿ ಪ್ರಭು, ಅವ್ರಿಗೆ ಕರೀರು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಬಂದ್ರ ಬರೀ ಪ್ರಭು, ಬೇಗ ಬನ್ನಿ. ನೆಕ್ಸ್ಟ್ ಸಜ್ಜನ್ ಪ್ರಭು ರೆಡಿ ಇರ್ರಿ ಪ್ರಭು. ಸಜ್ಜನ್ ಪ್ರಭು ಆಗಿದ್ಮೇಲೆ ತಾವು ಮಾತಾಡಬೇಕು ಶುಲಾಖ ಪ್ರಭು, ಆ ನಂತರ ಮಾತಾಜಿಯವರು.
ಹರೇ ಕೃಷ್ಣ. ನಮ್ಮ ಹರೇ ಕೃಷ್ಣ ಪ್ರಚಾರದ ವತಿಯಿಂದ ನಾವೆಲ್ಲರನ್ನ ಸ್ವಾಗತಿಸ್ಕೊಳ್ತಾಯಿದ್ದೇವೆ. ಜೊತೆಗೆ ಧನ್ಯವಾದಗಳನ್ನು ಹೇಳ್ತಾ ನಮ್ಮ 1 ವರ್ಷದವರೆಗೆ ಅಂದರೆ ನಮ್ಮ ಕೇಂದ್ರ ಪ್ರಾರಂಭವಾಗಿ 1 ವರ್ಷ ಆಯಿತು. 1 ವರ್ಷ ಯಾವ ರೀತಿ ನಮ್ಮ ಕೇಂದ್ರ ನಡೀತಾ ಬಂತು ಅನ್ನೋದ್ರ ಬಗ್ಗೆ ಒಂದು 4 ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಕರ್ಮಣ್ಯವಾಧಿಕಾರಸ್ಯ ಮಾಪಲೇಶು ಕದಾಚ. ಅಂದರೆ ನಾವು ನಮ್ಮ ಕೆಲಸ ಏನು, ಕೇವಲ ನಮ್ಮ ಕರ್ಮ ಮಾಡೋದು. ನಮ್ಮ ಕರ್ಮವನ್ನು ನಾವು ಮಾಡಿಬಿಟ್ರೆ ಕೃಷ್ಣ ಅದಕ್ಕೆ ನಾವು ಫಲ ಕೊಟ್ಟೇ ಕೊಡ್ತಾನೆ ಅಂತೇಳಿ. ಅಂದ್ರೆ ನಾವು ಯಾವುದೇ ಒಂದು ಸೇವೆ ಮಾಡೋಕಾಯ್ತಂದ್ರೆ ನಾವು ಯಾವುದೇ ಒಂದು ಅಪೇಕ್ಷೆಯನ್ನು ಇಟ್ಕೋಬಾರ್ದು ಅಂತ ಕೃಷ್ಣ ಆ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದ. ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾವು ಈ ಕೇಂದ್ರವನ್ನು ಪ್ರಾರಂಭ ಮಾಡೋಕ್ಕಿಂತ ಪೂರ್ವದೊಳಗೆ ನಮಗೆ ಆ ಒಂದು ಭಾವನೆ ಇರಲಿಲ್ಲ. ನಾವು ಈ ಮೊದಲು ನಾವು ಈ ಕೇಂದ್ರ ಸ್ಥಾಪನೆ ಮಾಡೋಕ್ಕಿಂತ ಪೂರ್ವದೊಳಗೆ ನಾವು ಬೇರೆ ಬೇರೆ ದೇವಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಕೇವಲ ಒಂದು ಒಂದೂವರೆ ತಾಸಿನ ಉಪಕ್ರಮವನ್ನು ಮಾಡ್ತಾ ಇದ್ವಿ. ನಮ್ಮ ಪರಮಗಳು ಬರೋಕ್ಕಿಂತ ಪೂರ್ವದೊಳಗೆ ನಾವೇ ಎಲ್ಲ ಧಾರದಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಸೇರಿ ಬೇರೆ ಬೇರೆ ರಾಮ ಮಂದಿರ ಉತ್ತಿಕಾರೂರಿನಲ್ಲಿ ರಾಮ ಮಂದಿರದಲ್ಲಿ ಹೀಗೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಪ್ರಭುಗಳು ಬಂದಮೇಲೆ ನಮಗೆ ಮಾರ್ಗದರ್ಶನ ನೀಡಿ ಈ ಕೇಂದ್ರವನ್ನು ಸ್ಥಾಪನೆ ಮಾಡಲಿಕ್ಕೆ ಅವರು ಕಾರಣೀಭೂತರಾದರು. ನಾವು ಕೇಂದ್ರವನ್ನು ಮೊದಲು ನಾವು ನಾಲ್ಕು ಹನ್ನೆರಡು 2011 ಇಸ್ವಿಯಿಂದ ಪ್ರಾರಂಭ ಮಾಡಿದ್ವಿ. ಅಂದರೆ ಇದೇ ಒಂದು ಈ ಮನೆ ಆಗ್ತಾ ಇದ್ದಲ್ಲ, ಈ ಮನೆಯ ಒಂದು ಸ್ಥಳದೊಳಗೆ ನಾವು ಒಂದು ತಂಡಲ್ಲಿ ಹಾಕಿ ಈ ಪ್ರಭುಗಳ ಮನೆ ಓಪನಿಂಗ್ ಮಾಡ್ತಾ ಇದ್ರು. ಅವತ್ತಿನ ದಿವಸ ಗೋವರ್ಧನ ಪೂಜೆಯನ್ನು ಮಾಡೋದ್ರ ಮೂಲಕ ನಾವು ಈ ಕೇಂದ್ರವನ್ನು ಹರೇ ಕೃಷ್ಣ ಪ್ರಚಾರ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ವಿ. ಪ್ರಭುಗಳು ಅವತ್ತು ಗೋವರ್ಧನ ಪೂಜೆಯನ್ನು ಮಾಡಿಸಿ ಆ ಗೋವರ್ಧನದ ಮಹಿಮೆಯನ್ನು ಹೇಳ್ತಾ ಆ ಒಂದು ಮಹಿಮೆಯನ್ನು ಹೇಳಿ ನಮ್ಮೆಲ್ಲರಿಗೂ ಉತ್ಸಾಹವನ್ನು ತುಂಬಿ ಎಲ್ಲ ಭಕ್ತರಿಗೆ ಉತ್ಸಾಹವನ್ನು ತುಂಬಿ ಕೇಂದ್ರವನ್ನು ಪ್ರಾರಂಭ ಮಾಡಿದರು. ನಂತರ ಈ ಗೋವರ್ಧನ ಪೂಜೆ ಒಂದು ವಾರದ ನಂತರ ನಾವು ಇಲ್ಲೇ ನಮ್ಮ ಸೆಂಟರ್ ಇದೆ, ಆ ಸೆಂಟರ್ ಒಳಗೆ ನಾವು ಅಲ್ಲಿ ಒಂದು ಹಾಲ್ ಇದೆ, ಆ ಹಾಲ್ ಒಳಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಮೊದಲ ಕಾರ್ಯಕ್ರಮಕ್ಕೆ 4 ಜನ ಪ್ರಭುಜಿಗಳು, ಆಮೇಲೆ ಕೇವಲ 6 ಜನ ಮಾತಾಜಿಗಳು ಇಂದ ಪ್ರಾರಂಭ ಆದಂಥ ಒಂದು ಕೇಂದ್ರ ಇದೆ. ಆವಾಗ ನಾವು ಇಲ್ಲೇ ಪ್ರಸಾದವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲಿರಲಿಲ್ಲ. ಗಿರೀಶ್ ಪ್ರಭುಗಳು ಶಿರವನ್ನು ಮಾಡ್ಕೊಂಡ್ಬಂದರು. ನಾನು ನಮ್ಮನೆ ಒಳಗೆ ಈ ಅನ್ನ ಪ್ರಸಾದವನ್ನು ಮಾಡ್ಕೊಂಡ್ಬಂದ್ವಿ. ಮಾಡ್ಕೊಂಡ್ಬಂದು ಅವ್ರ ಕಾರ್ಯಕ್ಕೆ ತೆಗೆದುಕೊಂಡ್ಬಂದು ನಾವಿಲ್ಲೇ ಕೀರ್ತನ್ ಪ್ರವಚನ್ ಆಮೇಲೆ ಪ್ರಸಾದವನ್ನು ವಿತರಣೆ ಮಾಡಿ ಹೋಗ್ತಾ ಇದ್ವಿ. ಆಮೇಲೆ ಎರಡನೇ ವಾರ ಅಂದರೆ 11/2/2011 ಎರಡನೇ ವಾರ 8 ಜನ ಪ್ರಭುಜಿಗಳು ಬಂದರು. ನಮಗೆ ಭಾಳ ಖುಷಿ ಆಯಿತು. 4 ಜನ ಇದ್ದದ್ದು ಏನಾಗ್ಬಿಡ್ತು ಮೊದಲೇ ಡಬಲ್ ಆಯ್ತಲ್ಲ, 4 ಜನ ಇದ್ದಂಥ ಪ್ರಭುಜಿಗಳು 8 ಜನ ಆದರು. ಆಮೇಲೆ 12/8 ಜನ ಮಾತಾಜಿಗಳು ಬಂದರು. ಅವರು ಕೂಡ ನಾವೇನು ಮಾಡಿದ್ವಿ, ಮನೆಯಲ್ಲಿ ಪ್ರಸಾದ ಮಾಡ್ಕೊಂಡ್ಬರ್ತಾ ಇದ್ವಿ. ಗಿರೀಶ್ ಪ್ರಭುಜಿ ಸ್ವೀಟ್ ಮಾಡಿದ್ರೆ ನಾವು ಅನ್ನ ಮಾಡ್ತಿದ್ವಿ, ನಾನು ಅನ್ನ ಮಾಡಿದ್ರೆ ಗಿರೀಶ್ ಪ್ರಭುಜಿ ಸ್ವೀಟ್ ಮಾಡ್ಕೊಂಡ್ಬಂದು ಆ ಮನೆಯಲ್ಲಿ ತಂದಂಥ ಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ವಿ. ಹೀಗೆ ನಾವು ನಡೀತಾ ನಮ್ಮ ಕೇಂದ್ರ ಬರಬರ್ತಾ ಹೆಚ್ಚು ಭಕ್ತರು ಬರಲಿಕ್ಕೆ ಪ್ರಾರಂಭ ಮಾಡಿದರು. ಹೀಗೆ ಹೀಗೆ 4-5 ವಾರ ಆದಮೇಲೆ ನಮಗೆ ಕೇಂದ್ರಕ್ಕೆ ನಾವೊಂದು ಗ್ಯಾಸನ್ನು ತೆಗೆದುಕೊಂಡು ಬಂದ್ವಿ. ಇನ್ನು ಪ್ರತಿ ವಾರ ನಾವು ಮನೆಯಿಂದ ಪ್ರಸಾದವನ್ನು ತೆಗೆದುಕೊಂಡ್ಬರೋದು ಭಾಳ ಕಷ್ಟ ಆಗಲಿಕ್ಕತ್ತು. ಅಂದರೆ ಜನರ ಒಂದು ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಅವಾಗ ಗ್ಯಾಸನ್ನು ತೆಗೆದುಕೊಂಡ್ಬಂದು ಆ ಗ್ಯಾಸಿನಲ್ಲಿ ನಾವು ಪ್ರಸಾದವನ್ನು ಮಾಡಿದ್ವಿ.